ಕೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತಾ ವನೋ ಮೇ ಮತ್ಸ್ವಭಾವಗಂ ಶ್ರೀಮದ್ಘನಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಪಾರ್ಯಃ ಮುನಿತ್ರಯಮುದಾಹೃತಂ ವಾಜಿರಾಜಗುರೂನ್ ವಂದೇ ರಘೋತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಗೋತಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ತೇ ಗುರುಂ ಮಮ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಹಯಗ್ರೀವ ಹಯಗ್ರೀವ ಹಯಗ್ರೀವೇಶ ಯೋಗದೇ ತಸ್ಯ ನಿಸ್ಸರತೆ ವಾಣಿ ಜನ್ಮ ಕನ್ಯಾ ಪ್ರವಾಹವತ್. ಇವತ್ತಿನ ದಿವಸ ಪರಮ ಪವಿತ್ರವಾದಂತಹ ಶ್ರೀ ಹಯಗ್ರೀವ ಜವಂತಿ, ಶ್ರಾವಣ ಮಾಸದ ಶುಕ್ಲಪಕ್ಷದ ಪೂರ್ಣಿಮಾ ದಿವಸ ಹಯಗ್ರೀವ ಅವತಾರವಾದ್ದರಿಂದ ಹಯಗ್ರೀವ ಜಯಂತಿ ಎನ್ನುವುದು ಇವತ್ತಿನ ವಿಶೇಷ. ಬಹಳಷ್ಟು ಜನಗಳಿಗೆ ಇವತ್ತಿನ ಮಹತ್ವ ಗೊತ್ತಿಲ್ಲ. ಒಂದು ಕಡೆ ಉಪಾಕರ್ಮ, ಋಗುಪಾಕರ್ಮ, ಯಜುರ್ವೇದ ಉಪಾಕರ್ಮ ಎರಡು ಒಟ್ಟಿಗೆ ಸೇರಿರತಕ್ಕಂಥ ಪರ್ವಕಾಲವೊಂದು ಹಯಗ್ರೀವ ಜಯಂತಿಯಾಗಿರೋದು. ಅನೇಕರಿಗೆ ಪ್ರಶ್ನೆ ಬಂದೇ ಬರುತ್ತೆ, ಹಯಗ್ರೀವ ಜಯಂತಿ ಉಪಾಕರ್ಮಕ್ಕೇನು ಸಂಬಂಧ ಈ ಹುಣ್ಣಿಮೆಯಂದೇ? ಅದಕ್ಕೆ ಹಯಗ್ರೀವ ದೇವರ ಮಹಿಮೆಯನ್ನು ಅರ್ಥ ಮಾಡಿಕೊಂಡ್ರೆ ಮತ್ತು ಉಪಾಕರ್ಮ ಅಂದರೆ ಏನು ಅಂತ ತಿಳ್ಕೊಂಡ್ರೆ ಎರಡಕ್ಕಿರೋ ಸಂಬಂಧ ಗೊತ್ತಾಗುತ್ತೆ. ಹಯಗ್ರೀವ ರೂಪದಿಂದ ಪರಮಾತ್ಮ ಮಾಡಿರ್ತಕ್ಕಂಥ ಕಾರ್ಯಸಾಧನೆಯನ್ನು ಅನೇಕ ಪುರಾಣಗಳಲ್ಲಿ ವರ್ಣನೆ ಮಾಡ್ತಾರೆ. ಒಬ್ಬ ರಾಕ್ಷಸ ಹಯಗ್ರೀವ ಅಂತ ಅವನ ಹೆಸರು. ಅವನು ಕಶ್ಯಪ ಧನು ಇವರ ಮಗ, ಕಶ್ಯಪ ಧನು ಅವರ ಮಗ ಹಯಗ್ರೀವ ಅಂತ ಒಬ್ಬ ರಾಕ್ಷಸ. ಅವನು ಸಾವಿರಾರು ವರ್ಷಗಳ ಕಾಲ ದೇವಿಯನ್ನು ಕುರಿತು ತಪಸ್ಸನ್ನು ಮಾಡುತ್ತಾನೆ. ಸಾಮಾನ್ಯವಾಗಿ ದುಷ್ಟರ ಮೂಲಭೂತವಾದ ಲಕ್ಷಣ, ಜಗತ್ತಿನ ಇತಿಹಾಸದಲ್ಲಿ ಒಬ್ಬ ದುಷ್ಟನೂ ಕೂಡ ವಿಷ್ಣುವಿನ ಆರಾಧನೆಯನ್ನು ಮಾಡಿದ ಉಲ್ಲೇಖವನ್ನು ನಾವು ಕಾಣೋದಿಲ್ಲ. ಮತ್ತು ವಿಷ್ಣು ಭಕ್ತರು ಯಾರೂ ಕೂಡ ದುಷ್ಟರಾಗಿರೋ ಉಲ್ಲೇಖವನ್ನು ಕಾಣೋದಿಲ್ಲ. ಭ್ರಷ್ಟರಾಗಿರ್ತಾರೆ ಕೆಲವೊಮ್ಮೆ, ದುಷ್ಟರಾಗಿರೋದಿಲ್ಲ. ಭ್ರಷ್ಟರು ಬೇರೆ, ದುಷ್ಟರು ಬೇರೆ. ತಮ್ಮಷ್ಟಿಗೆ ಬಜಾಬಡಾದಿಗಳು ಕಾರಣ ಅಂತಂದರೆ ತಾವು ಹಾಳಾದ್ರಷ್ಟೇ, ಅವ್ರು ಲೋಕನಾಶ ಮಾಡಲಿಕ್ಕೆ ಹೋದವರಲ್ಲ. ಇವತ್ತು ಕುಡಿದು ಸಾಯ್ತಾನೆ, ತಾನು ಸಾಯ್ತಾನೆ, ಅಲ್ಲಿ ಉಳಿದವ್ರನ್ನ ಕೊಲ್ತಾನೆ. ಜನರಿಸ್ಟ್ ಅವ್ರು ಭಾರಿ ಡೇಂಜರಸ್. ಇದು ದುಷ್ಟ ಬೇರೆ ಮತ್ತು ಮೂಲತಃ ಕಷ್ಟ ಬೇರೆ. ವಿಷ್ಣು ಭಕ್ತ ಆಚಾರ್ಯ ಬರೀತಾರೆ ಈ ಮಾತನ್ನು. ಭ್ರಷ್ಟರಾಗೋದು ಬಹಳ ಅಪರೂಪ. ಭಗವದ್ಭಕ್ತ ಭ್ರಷ್ಟರೂ ಆಗೋದಿಲ್ಲ. ಸಾಮಾನ್ಯ ಭ್ರಷ್ಟರಾದರೆ ಭ್ರಷ್ಟರೇ, ಅವನು ಭಗವದ್ಭಕ್ತ ಅಲ್ಲ. ದೇವತೆಗಳು ಋಷಿಗಳು ಮಾತ್ರ, ಅಂತ ದೊಡ್ಡ ವ್ಯಕ್ತಿಗಳು ಮಾತ್ರ ಅಧಿಕ ಪುಣ್ಯಾದಿಗಳಿಂದ ಪ್ರಾರಬ್ಧವಶಾತ್ ಹಾಗಾಗ್ತಾರಷ್ಟೇ. ಇದರಿಂದ ನಾವು ತಪ್ಪರ್ಥ ಮಾಡ್ಕೋಬಾರ್ದು. ಅವನು ಕುಡಿತಾನೆ ತಿಂತಾನೆ ಅಂದರೆ ವಿಷ್ಣು ಭಕ್ತನಾಗಿರೋ ಸಾಧ್ಯ ಇದೆ ಅಂತ ತಿಳ್ಕೊಳ್ಳೋಕೆ ಹೋಗ್ಬಾರ್ದು. ಅವನು ವಿಷ್ಣು ಭಕ್ತನಲ್ಲ ಅಂತಾನೆ ಅರ್ಥ. ಆದರೆ ದೇವತೆಗಳು ಮುನಿಗಳು ಮಾತ್ರ ಅಜಾಬಳ ದುಷ್ಟ ಅಂತ. ಅದಕ್ಕೆ ದೊಡ್ಡ ಮುನಿ ಅವನು ಭ್ರಷ್ಟನಾಗಿದ್ದ, ಮುಂದೆ ಉದ್ಧಾರವಾಗಿಬಿಟ್ಟ. ಸಾಮಾನ್ಯರ ಭಕ್ತರಾದ ಭ್ರಷ್ಟರು ಅಂತಾನೆ ಅರ್ಥ, ಅವರು ಪತಿತರು ಅಂತ ಅರ್ಥ. ಉದ್ಧಾರವಾದ ಸಂಭವ ಇರೋದಿಲ್ಲ. ದೇವಾನಾಮ್ವ ಮುನಿನಾಮ್ವ ಆಚಾರ ಹೇಳ್ತಾರೆ. ದೇವತೆಗಳು ಋಷಿಗಳು ಗುರಿಗಳಂಥವರು ಅತ್ಯಂತ ಹೆಚ್ಚಿನ ಅಧಿಕ ಪುಣ್ಯದ ಕಾರಣದಿಂದಾಗಿ ಒಮ್ಮೊಮ್ಮೆ ತಾವು ಹಾಳಾಗ್ತಾರೆ, ಲೋಕ ಮಾತ್ರ ನಾಶ ಮಾಡೋದೇ ಇಲ್ಲ ಅವರು. ಅದನ್ನು ಅಂತ್ಯಕಾಲಕ್ಕೆ ತಿಳ್ಕೊಂಡ್ಬಿಡ್ತಾರೆ. ಮತ್ತೆ ಜೀವನ ಪೂರ್ತಿ ಹಾಗೆ ಕೊನೆ ಹಂತದಲ್ಲಿ ಬದಲಾಗಿ ಹೋಗ್ಬಿಟ್ಟಾರೆ. ಈ ದುಷ್ಟರು ಆಗೋದಿಲ್ಲ. ಅವರು ಎರಡು ಕೆಲಸ ಮಾಡ್ತಾವೆ, ಭ್ರಷ್ಟರು ಆಗ್ತಾರೆ, ಜಗತ್ತನ್ನು ನಾಶ ಮಾಡಿ ದುಷ್ಟರು ಆಗ್ತಾರೆ. ವಿಷ್ಣು ಭಕ್ತರ ವೈಶಿಷ್ಟ್ಯ ಯಾವ ಕಾಲಕ್ಕೂ ಕೂಡ ಅವರ ಸಜ್ಜದರು ಅಂತ ಕರೀತಾರೆ. ವಿಷ್ಣು ಭಕ್ತರು ಸಜ್ಜದರು, ಕೆಣಕನ್ನು ಬಗೆಯದೇ ಇರತಕ್ಕಂಥ ಜನ. ಭಗವದ್ಗೀತೆಯಲ್ಲಿ ಅದಕ್ಕೆ ಬರೋದು, ಪ್ರಭವಂತಿ ಉಗ್ರಕರ್ಮಾಣ ಕ್ಷಯಾಯ ಜಗತೋ ಹಿತ. ಉಗ್ರ ಅಂದರೆ ರುದ್ರದೇವರು. ರುದ್ರದೇವರನ್ನು ಕುರಿತು ಆರಾಧನೆ ಮಾಡತಕ್ಕಂಥ ಜನ ಬರೀ ರುದ್ರದ ಆರಾಧನೆ ಮಾಡಿದರೆ ಅಲ್ಲ, ಅವರನ್ನೇ ಸರ್ವೋತ್ತಮರಂತ ಆರಾಧನೆ ಮಾಡಿದ ಜನ ಉಗ್ರಗಾಮಿಗಳಾಗ್ತಾರೆ. ವಿಶೇಷವಾದ ಲೋಕನಾಶಕ್ಕೆ ಅವರು ಹೊರಡುತ್ತಾರೆ. ಪ್ರಭವಂತಿ ಉಗ್ರಕರ್ಮಾಣ ಕ್ಷಯಾಯ ಜಗತ, ಜಗನ್ನಾಶಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲಿ ಇವರು ಜಗನ್ನಾಶಕ್ಕೆ ಹೊರಟಂಥ ರಾಕ್ಷಸ ಇವರು. ಹಯಗ್ರೀವ ಜಗತ್ತನ್ನೇ ನಾಶ ಮಾಡಬೇಕು, ಅದಕ್ಕಾಗಿ ವರವನ್ನು ಕೇಳಿಕೊಂಡ, ವಿಚಿತ್ರ ವರ ಕೇಳಿಕೊಂಡ. ನಾನು ಯಾರಿಂದಲೂ ಸಾವು ಬರಬಾರ್ದು, ಫಸ್ಟ್ ಯಾರಿಂದಲೂ ಸಾವು ಬರಬಾರ್ದು. ಮನುಷ್ಯರಿಗೆ ಅನಾಧಿಕಾರದ ಇರತಕ್ಕಂಥ ದೊಡ್ಡ ದುಃಖ ಅಂದರೆ ಒಂದು ಮುಪ್ಪು, ಒಂದು ಸಾವು. ಅದಕ್ಕೆ ಜನ್ಮಾದಿ ವ್ಯಾಧ್ಯುಪಾಧಿ ಅಂತ ಹೇಳಬೇಕಾದ್ರೆ ವ್ಯಾಧಿ ಉಪಾಧಿ ಇವರ ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ಬರುತ್ತೆ. ಆದರೆ ವೃದ್ಧಾಪ್ಯ ಅತ್ಯಂತ ದುಃಖಕರ, ಸಾವಂತನೂ ಅತ್ಯಂತ ಅನಪೇಕ್ಷಿತ. ಅವರನ್ನ ಗೆಲ್ಲೋದಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ. ಈ ದೈತ್ಯರುಗಳು ಬರೀ ಅಷ್ಟೇ ಇಷ್ಟಪಟ್ಟರೆ ತಪ್ಪಾಗ್ತಿರಲಿಲ್ಲ, ತಾವು ಹಾಗಿರಬೇಕು, ಉಳಿದವ್ರು ಹಾಗಿರಬಾರ ನಾಶ ಮಾಡಿಬಿಡ್ಬೇಕು, ಇದು ಅವರ ಲೋಕರಾಶ್ಯದ ಪ್ರವೃತ್ತಿ. ಆದ್ದರಿಂದ ಅವನಿಗೆ ನನಗೆ ಯಾರಿಂದನೂ ಸಾವು ಬರಬಾರದು, ನಾನು ಯಾವ ದುಷ್ಟ ಕೆಲಸ ಮಾಡಿದ್ರೆ ಯಾರು ಕೊಲ್ಲಬಾರದು ಅಂತ ಕೇಳ್ಕೊಂಡು ಅಷ್ಟ ದೇವಿ ಹೇಳಿದ್ಲಂತೆ ಅದು ಸಾಧ್ಯ ಇಲ್ಲ. ಭೂಲೋಕದಲ್ಲಿ ಹುಟ್ಟಿದವರಿಗೆ ಸಾವು ತಪ್ಪಿದ್ದಲ್ಲ. ಜಾತಶ್ಚೈ ಧ್ರುವೋ ಮೃತ್ಯು, ಧ್ರುವಂ ಜನ್ಮಭೂತಶ್ಚೈ. ಅದು ಎಷ್ಟು ಯಥಾರ್ಥವಾದ ವಾತಾವರಣ ನಾವು ಕಾಣ್ತೇವೆ. ಎಷ್ಟೆಷ್ಟು ಮನುಷ್ಯ ಸಾವನ್ನು ಗೆಲ್ಲಕ್ಕಿಂತ ಪ್ರಯತ್ನ ಪಡ್ತಾನೆ, ಇನ್ನೂ ವೇಗ ಜಾಸ್ತಿ ಆಗ್ತಿದೆ ಹೊರತು ಅದೇನು ಕಡಿಮೆ ಆಗ್ತಾ ಇಲ್ಲ. ಇದ್ದಿದ್ದೇ ಅದು ಒಂದು. ಇವತ್ತು ಜ್ಞಾನಿಗಳು ಸಾವನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಡೋದಿಲ್ಲ, ಮತ್ತೊಂದು ಹುಟ್ಟಿ ಬರದೇ ಇರೋದಕ್ಕೆ ಪ್ರಯತ್ನ ಪಡ್ತಾರೆ. ಸಾವನ್ನು ಗೆಲ್ಲಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು ಬರೀ ಸಾವನ್ನಷ್ಟೇ ಗೆಲ್ಲೋದಕ್ಕಿಂತ ಹೊರಟ್ರೆ ಅದು ಉದ್ಧಾರದ ಹಾದಿಯಲ್ಲ. ಸಾತ್ತ ಮೇಲೆ ಹುಟ್ಟಿ ಬರಕೂಡುದು ಅಂತಕ್ಕಂಥ ಭಾವನೆ ಇದ್ದರೆ ಅದು ಸರಿಯಾದದ್ದು. ಹಿಂದೆ ಏನೇ ಸರಿ ತಿಳಿದಿದ್ದೆ, ಪರೀಕ್ಷೆ ಅವಾಯ್ಡ್ ಮಾಡಿದ್ರೆ ಜಾಣ ಅಲ್ಲ, ಅವನು ರಿಪೀಟರ್ ಆಗೋದೇ ಇರೋ ಜಾಣತನ ಅಷ್ಟೇ. ಮತ್ತೆ ಪರೀಕ್ಷೆ ಕೂಡ ಆಗಬಾರ್ದು ಅಷ್ಟೇ, ಮತ್ತು ಮೊದಲೇ ಸತ್ತೇನೆ ಕೂಡದೆ ಹೋದರೆ ಜಾಣ ಏನೋ ಅಲ್ಲ ಅವರು, ಅವನು ಇನ್ನೂ ದುಷ್ಟನಾಗ್ತ. ಜ್ಞಾನಿಗಳೆಲ್ಲ ಕೂಡ ಬಿಟ್ಟು ಬಂದರೆಲ್ಲ ಕೂಡ ಭಗವಂತನನ್ನು ಒಲಿಸಿ ಸಾವಿಲ್ಲದ ಜಾಗಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ ಹೊರತು ಇಲ್ಲೇ ಸಾಯಬಾರದು ಅಂತ ಇಷ್ಟಪಡೋದಿಲ್ಲ. ಸಾವಿಲ್ಲದ ಜಾಗ ಇವತ್ತು ವಿದ್ಯಾರ್ಥಿ ಕ್ಲಾಸಲ್ಲೋ ಸ್ಕೂಲಲ್ಲೋ ಪರ್ಮನೆಂಟ್ ಆಗಿರಬೇಕು ಅಂದರೆ ಯಾವಾಗ ಫೇಲ್ ಆಗಬೇಕು ಅಂತ ಆಗಿಬಿಡುತ್ತೆ. ಅಲ್ಲಿ ಬೇಗ ಹೋಗಬೇಕು, ಸಿಕ್ಕ ಕೆಲಸ ಪರ್ಮನೆಂಟ್ ಆಗಿರಬೇಕು. ಇದೇ ಪರ್ಮನೆಂಟ್ ಆದರೆ ಗೋವಿಂದ ಆಗಿಬಿಡುತ್ತಾರೆ. ಅದಕ್ಕೆ ಭೂಲೋಕದ ವಾಸ ಪರ್ಮನೆಂಟ್ ಆಗಬಾರದು, ಪರ್ಮನೆಂಟ್ ಆಗಿರೋ ಜಾಗಕ್ಕೆ ನಾವು ಹೋಗಬೇಕು. ಆ ಒಂದು ಕಲ್ಪನೆ ಬರೋದೇ ಸಾತ್ವಿಕರಿಗೆ, ಬೇರೆಯವರಿಗೆ ಬರೋದಿಲ್ಲ. ಅದನ್ನೇ ನಚಿಕೇತನಿಗೆ ಪ್ರಶ್ನೆ ಬಂದಾಗ ನನಗೆ ಶ್ರೇಯಸ್ಸು ಬೇಕು ಅಂತ ಕೇಳ್ತಾರಲ್ಲ, ಯಮದೇವರು ಇದೇ ಮಾತನ್ನು ಹೇಳ್ತೇನೆ, ಚಿರಜೀವಿತ ಕೊಡ್ತೀರಿ ಅಂತ ಹೇಳಿಬಿಟ್ರೆ ಯಮದೇವರು ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಇವರು ಚಿರಜೀವಿತ ಬೇಕು ಇವರಿಗೆ, ಆ ಯಮದೇವರು ಕೊಡ್ಲೇ ಬಂದ್ರೆ ಬೇಡ ಅಂತ ಹೇಳಿಬಿಡ್ತಾರೆ. ನಾನು ಚಿರಜೀವಿತ ಕೊಂಡು ಏನು ಮಾಡಲಿ, ನಾನೀಗ ಅದು ನನಗೆ ಬೇಕಿಲ್ಲ, ನನಗೆ ಬೇಕಾದ ಶಾಶ್ವತ ಸುಖ, ಅದಿರೋ ಜಾಗಕ್ಕೆ ಹೋಗಬೇಕಷ್ಟೇ ಹೊರತು ಇದೆಲ್ಲ ಬೇಡ. ಇದು ಬಹಳ ಮಾರ್ಮಿಕವಾದ ಸಂದೇಶ. ಹಯಗ್ರೀವ ರಾಕ್ಷಸ ತಾನು ಸಾಯಬಾರದು, ಎಷ್ಟು ಕೆಟ್ಟ ಕೆಲಸ ಮಾಡಿದರೂ ಸಾಯಬಾರದು, ತನ್ನನ್ನು ಯಾರೂ ಕೊಲ್ಲಬಾರದು. ಅವ್ರು ಹೇಳ್ತಾರೆ ಸಾಧ್ಯವೇ ಇಲ್ಲ ಅಂತ, ವರ ಕೊಡ್ಲಿಕ್ಕಾಗೋದಿಲ್ಲ, ನೀನು ಬೇರೆ ಏನಾದರೂ ಕೇಳಿಕೊ ಅಂದಾಗ ಅವನಾಗ ಯೋಚನೆ ಮಾಡಿ ಕೇಳಿಕೊಂಡಂತೆ ಯಾವುದು ಅತ್ಯಂತ ಅಸಂಭಾವಿತ ಅದನ್ನು ಕೇಳ್ತಾರೆ. ಶಾಸ್ತ್ರ ಇರಬಾರದು, ನನಗೆ ಈ ಕುದುರೆ ಮುಖದವನಿಂದ ಹೊರತು ಬೇರೆ ಯಾರಿಂದನೂ ಸಾವು ಬರಬಾರದು. ಕುದುರೆ ಮುಖದವರು ಹಯಗ್ರೀವ, ಹಯಗ್ರೀವರ ಒಂದು ರೂಪದ ವ್ಯಕ್ತಿಯ ಹೊರತು ಬೇರೆ ಯಾರಿಂದನೂ ಸಾವು ಬರಬಾರದು. ಅವನು ದೇವರ ಸ್ಟಡಿ ಮಾಡಿದ್ದ, ಯಾವ ದೇವತೆಗಳಿಗೆ ಇವರು ಕುದುರೆ ಮುಖ ಇರಲಿಲ್ಲ, ಇಲ್ಲ ಚಾನ್ಸಸ್ ಇಲ್ಲ ಅಂತ ತಿಳ್ಕೊಂಡು ಅಂತ ವರ ಕೇಳಿಬಿಟ್ಟ. ಅವನಿಗೇನು ಗೊತ್ತು, ವಿಷ್ಣು ಯಾರು ಬೇಕಾದ್ರೆ ಹಾಕೊಳ್ಳೋದಿಲ್ಲ ಅಂತ ಅವನಿಗೆ ಗೊತ್ತಿಲ್ಲ, ಆದರೆ ತಾನು ಕಂಡಿದ್ರಲ್ಲಿಲ್ಲ ಅಂತ ತಿಳ್ಕೊಂಡು ಊಹೆ ಮಾಡಿದ. ಮನುಷ್ಯನ ಬುದ್ಧಿ, ಜೀವಿಗಳ ಬುದ್ಧಿ ಎಷ್ಟು ಅಲ್ಪ ಅಂತ ಹೇಳೋದು ದರ್ಶನ. ಆ ಬುದ್ಧಿವಂತಿಕೆಯಿಂದ ಅವ್ರು ತಥಾಸ್ತು ಅಂತ ಹೇಳಿಬಿಟ್ಟು ಅವತ್ತಿನ ಉನ್ಮತ್ತನಾಗಿ ಲೋಕರಾಶವನ್ನು ಮಾಡಕ್ಕೆ ಶುರು ಮಾಡುತ್ತ. ಹಯಗ್ರೀವಾಸುರ ಭಯಂಕರವಾದ ರಾಕ್ಷಸ, ಅವನು ಎಲ್ಲಿವರೆಗೆ ಹೋದ ಅಂತ ಕೇಳಿದರೆ ಬ್ರಹ್ಮದೇವರು ವೇದಗಳನ್ನು ಸದಾ ಪ್ರಶ್ನೆ ಮಾಡ್ತಾರೆ, ಒಂದ್ಸತಿ ಎರಡು ಸತಿ ಅಲ್ಲ, ನಿತ್ಯ ಪ್ರಶ್ನೆ ಮಾಡ್ತಾರೆ. ಪರಮ ವೈದಿಕ ಶಿರೋಮಣಿಗಳು ಅವರು ವೇದಗಳನ್ನು ಹೇಳಬೇಕಾದ್ರೆ ಅದನ್ನು ಕದ್ದ ಅಂತ ಹೇಳಿದ, ವೇದಗಳನ್ನು ಕದ್ದ. ಹಿರಣ್ಯಾಕ್ಷ ಕದ್ದ ಕಥೆ ನಾವು ಕೇಳ್ತೇವೆ, ಇವನು ವೇದ ಕದ್ದವನೇ. ವೇದಗಳನ್ನು ಕದ್ದ ಅಂದರೆ ಯಾವುದೋ ಮನೆ ಕೈಯಲ್ಲಿಟ್ಟಿದ್ದೀನಿ ಅಂತ ಹೇಳಿದ. ಅಭಿಷೇಕವನ್ನು ಕೇಳಿಸ್ಕೊಂಡ್ರೆ ಕದ್ದಾಗಲಿಲ್ಲ, ಜಾಗ ಗೊತ್ತಾಯ್ತಲ್ಲ ಹರಿಸ್ಬಿಡ್ತಾರೆ. ಇವತ್ತು ವೇದಗಳನ್ನು ಕೇಳಬಾರ ಅರ್ಹತೆ ಇಲ್ಲದವರು ಕೇಳಿದರೆ ಕದ್ದಾಗಲ್ಲ, ಕದ್ದು ಕೇಳ್ತಾರೆ ಅಂತ ಹೇಳ್ತಾರೆ. ಮಾತುಗಳನ್ನು ಕದ್ದು ಕೇಳ್ತಾನೆ, ಕದ್ಕೊಂಡು ಹೋಗೋದಿಲ್ಲ, ಕೇಳಬಾರ್ದು ಕೇಳಿದ್ರೆ ಕದ್ದಾಗಲೆ. ಅದಕ್ಕೆ ವೇದ ಅಧಿಕಾರ ಇಲ್ಲದ ಅವನು, ವೇದಾಧಿಕಾರಕ್ಕೆ ಮೇಲೆ ಬೇಸಿಕ್ ಕ್ವಾಲಿಟಿ ಏನದಕ್ಕೆ ಎಲಿಜಿಬಿಲಿಟಿ ಅಂತ ಕೇಳಿದರೆ ಶಮಾಗಮಾತಿ ಸಂಪತ್ತಿ, ಜಿತೇಂದ್ರಿಯತ್ವ, ಭಗವನ್ ನಿಷ್ಠೆ, ಮೂಲಭೂತ ಗುಣಗಳು ಅವಿಲ್ಲದವರು ವೇದಗಳನ್ನು ಕೇಳಿಸ್ಕೊಳ್ಳೋದ್ರಿಂದ ಯಾವ ಉಪಯೋಗಕ್ಕೂ ಬರೋದಿಲ್ಲ. ಕುರುಡನಿಗೆ ಡ್ರೈವಿಂಗ್ ಕಲಿಸಿ ಏನು ಉಪಯೋಗ ಆಗುತ್ತೆ? ಪಕ್ಕದಲ್ಲಿ ಕುರುಡ ಹೇಳ್ಕೊಟ್ಟಿದ್ದು ಹೇಳ್ಕೊಟ್ಟಿದ್ದು ಏನು ಪ್ರಯೋಜನ ಅದ್ರ ಜೊತೆ? ಯಾವ ನಿರ್ಬೇಕು ಅವನು ಬಂದು ತಾನೇ ಡ್ರೈವ್ ಮಾಡೋದು, ಅದ ಜೊತೆ ಇನ್ನೊಬ್ಬರು ಕೂತ್ಕೊಂಡು ಯಾವನು ಡ್ರೈವ್ ಮಾಡೋದಕ್ಕಿಂತ ಅವನೇ ಮಾಡಿ ಸುಮ್ಮನೆ ಕೊಡೋದು ಉತ್ತಮ ಅಲ್ಲೇ. ಅದೇ ರೀತಿಯಲ್ಲಿ ದುಷ್ಟರಿಗೆ ಯಾವ ಕಾಲಕ್ಕೂ ಸಹ ವೇದಾಧಿಕಾರ ಇಲ್ಲ, ಅವರು ಕೇಳಿಸ್ಕೊಳ್ಳೋದೇ ಕದ್ದಾಗ ಲೆಕ್ಕ. ಜನ ಏನು ತಿಳ್ಕೊಡ್ತಾರೆ, ವೇದ ಕದ್ದಾದ್ರೆ ಬ್ರಹ್ಮದೇವ್ರ ವೇದ ಇಲ್ದಾಗಾಯ್ತು ಅಂತೆ. ಬ್ರಹ್ಮದೇವ್ರ ವೇದ ಇದ್ದಾಗಾಯ್ತು ಅಲ್ಲ, ಕೇಳಬಾರದು ಕೇಳಿದಕ್ಕೆ ಇವನಿಗೆ ವೇದ ಬಂತಲ್ಲ ಅದೇ ತಪ್ಪು. ಕಷ್ಟ ಬ್ರಹ್ಮದೇವರು ಪರಮಾತ್ಮನ ಪ್ರಾರ್ಥನೆ ಮಾಡ್ತಾರೆ, ಈ ಹಯಗ್ರೀವಾಸರನ್ನು ಕೊಂದು ವೇದವನ್ನು ತರಬೇಕು. ಉಳಿದ ದೇವತೆಗಳಿಗೆ ಹಯಗ್ರೀವ ರೂಪ ಇಲ್ಲ, ಹಯಗ್ರೀವಾಸುರ ಹಯಗ್ರೀವ ರೂಪದಿಂದ ಸಾಯ್ಬೇಕು. ಭಗವಂತನಾದ ವಿಷ್ಣು ವಿಷ್ಣುವನ್ನು ಆರಾಧನೆ ಮಾಡಿದಾಗ ಭಗವಂತ ಪ್ರಾದುರ್ಭೂತನಾಗ್ತಾರೆ. ಅದಕ್ಕೆ ನಾವು ಬದರಿ ಹೋದರೆ ವಸುಧಾರಾ ಫಾಲ್ಸ್ ಅಂತಿದೆಯಲ್ಲ, ಅದು ಹೈಗ್ರೀವ್ ಅವತಾರವಾದ ಸ್ಥಳ ಅಂತ ಹೇಳಿದ್ರು. ಹೈಗ್ರೀವ್ ಅವತಾರವಾದ ಸ್ಥಳ ಬದರಿಕಾಶ್ರಮದ ವಸುಧಾರ. ಅಲ್ಲಿ ಬ್ರಹ್ಮದೇವರು ಯಜ್ಞವೊಂದನ್ನು ಮಾಡಿದರಂತೆ. ಯತ್ರ ಸತ್ರೆ ಯತ್ರ ಕ್ಷೇತ್ರೇ ವಿಧೇಯ ಸತ್ರೆ ಹಯಗ್ರೀವೋ ಹಿ ಅವತಾರ. ತೀರ್ಥ ಪರ್ವದಲ್ಲಿ ವಾದಿರಾಜ ಸ್ವಾಮಿಗಳು ಆ ವಸುಧಾರ ಒಂದು ವರ್ಣನೆ ಮಾಡಬೇಕಾದ್ರೆ ಅಲ್ಲಿ ಸಾಕ್ಷಾತ್ ಹಯಗ್ರೀವ ರೂಪಿಯಾದ ಪರಮಾತ್ಮ ಅವತಾರ ಮಾಡಿದ. ಆ ಸ್ಥಳದಲ್ಲಿ ಬ್ರಹ್ಮದೇವರು ಯಜ್ಞವೊಂದನ್ನು ಮಾಡಿ ಪ್ರಾರ್ಥನೆ ಮಾಡಿದರು, ಪರಮಾತ್ಮ ಅವತಾರ ಮಾಡಿದ. ಅದಕ್ಕೆ ಗುರುತೇನು ಅಂದರೆ ಅವ್ರು ಹೇಳ್ತಾರೆ, ಇವತ್ತಿಗೂ ಕೂಡ ತ್ರಯಿ ಧಾರಾದ್ವಾರ ಶ್ರೂಯತೆ ಅಜ್ಜಾಪಿ ಸೂರಿಭಿ. ಇವತ್ತು ಅಲ್ಲಿ ನಾಲ್ಕು ಧಾರೆಗಳು ಬಿಡುತ್ತದೆ, ನಾಲ್ಕು ಧಾರೆಗಳು. ಒಂದೊಂದು ಜಲಧಾರೆ ಬರೀ ಜಲಧಾರೆಯಲ್ಲ, ಅದು ವೇದದ ಧಾರೆ ಅಂತ ಕರೀತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಆ ಶಾಸ್ತ್ರ ಬಲ್ಲವರು ಏಕಾಗ್ರತೆಯಿಂದ ಕೇಳಿದರೆ ಆ ಶಬ್ದದಲ್ಲಿ ಆಯಾ ವೇದಗಳ ಧ್ವನಿಗಳು ಚಲಿಸುತ್ತೆ ಅಂತ ಹೇಳ್ತಾರೆ. ಅದು ವಾದಿರಾಜ ಸ್ವಾಮಿಗಳು ಕರೀತಾರೆ. ಧಾರಾದ್ವಾರ ತ್ರಯಿ ಅದ್ಯಾಪಿ ಶೂಯತೆ, ಇವತ್ತು ಕೇಳಿಸುತ್ತೆ ನಮಗೆ ಅಂತ ಹೇಳ್ತಾರೆ. ಅಂದರೆ ಹಯಗ್ರೀವ ದೇವರ ಅವತಾರದ ಸ್ಥಳ. ಬದರಿಗೆ ಹೋಗೋದಕ್ಕೆ ಬಹಳಷ್ಟು ಸಮಸ್ಯೆ ಸುಸ್ತಾಗಿರ್ತಾರೆ, ಮುಂದೆ ಒತ್ತಾರದಕ್ಕೆ ಹೋಗೋದಿಲ್ಲ. ಸುಮಾರು 15 ಕಿಲೋಮೀಟರ್ ದೂರ ಹೋಗಬೇಕು, ಅಷ್ಟೊಂದು ನಡೆದೇ ಹೋಗಬೇಕು ವೆಹಿಕಲ್ಗಳಿಂದ. ಅಲ್ಲಿಂದ ಭಾಳಷ್ಟು ಜನ ಹೋಗೋದಿಲ್ಲ ಅಲ್ಲಿ, ಆದರೆ ಕಷ್ಟಪಟ್ಟು ಯಾತಕ್ಕೆ ಹೋಗಬೇಕು, ಅದು ಇದಕ್ಕೋಸ್ಕರ ಹೋಗಬೇಕು. ವಸುಧಾರ ಅದು ಹೈಗ್ರೀವ ದೇವರ ಅವತಾರದ ಕ್ಷೇತ್ರ. ಅವತಾರ ಮಾಡಿ ಈ ರಾಕ್ಷಸರನ್ನು ಸಂಹಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಹಯಗ್ರೀವಾಸರನ್ನ ಕೊಂದ ರೂಪ ಹಯಗ್ರೀವನೇ, ಪರಮಾತ್ಮನ ರೂಪಕ್ಕೂ ಹಯಗ್ರೀವ ಅಂತ ಹೆಸರು. ಈ ಹಯಗ್ರೀವ ರಾಕ್ಷಸರಿಗೂ ಹಯಗ್ರೀವ ಅಂತ ಹೆಸರು. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಬರೀ ನಾವು ಹಯಗ್ರೀವಾರ್ಪಣ ವಸ್ತು ಅಂದರೆ ಇವನು ತಗೊಂಡ್ಬಿಡ್ತಾನೆ, ಸುಮ್ಮನೆ ತಪ್ಪಿಸ್ಬಿಟ್ಟು ಏನು ಬೇರೆ ಅವರು ತಗೊಂಡ್ಬಿಡ್ತಾರೆ. ಮುಂದೆ ಅದನ್ನು ಅವನ ವಿಷಯನ ಇನ್ಶೂರೆನ್ಸ್ ಎಲ್ಲ ಹಾಕಿದಾಗ ಉಳಿದೋಡ ತಗೊಳ್ಳೋದಕ್ಕೆ ಬರೋದಿಲ್ಲ. ಭಾರತೀಯ ರವಣ ಮುಖ್ಯ ಪ್ರಾಣ ಅಂತರ್ಗತ ಈ ಲಕ್ಷ್ಮೀ ಹಯಗ್ರೀವಾರ್ಪಣ ವಸ್ತು ಅಂದರೆ ಪರಮಾತ್ಮನಿಗೆ ಹೋಗುತ್ತೆ. ಬರೀ ಹಯಗ್ರೀವಾರ್ಪಣ ವಸ್ತು ಅಂತ ಹೇಳಿದರೆ ಈ ರಾಕ್ಷಸರ ಪಾಲಾಗುತ್ತೆ ಅಂತ ಹೇಳಿದ್ದಾರೆ. ಇದು ರಾಕ್ಷಸರ ರೀತಿ, ಭಗವಂತ ರಾಕ್ಷಸರನ್ನು ತಾನು ಸಂಹಾರವನ್ನು ಮಾಡ್ತಾನೆ, ಹಯಗ್ರೀವನನ್ನು ದಮನ ಮಾಡ್ತಾನೆ ಹಯಗ್ರೀವ ರೂಪದಿಂದನೇ. ಇದರಿಂದ ನಮಗೆ ಗೊತ್ತಾಗೋ ವಿಚಾರ, ಹಯಗ್ರೀವ ಅನ್ನೋದು ಭಗವಂತನ ಹೆಸರು, ಅದು ಒಂದು ಅದನ್ನು ಭಗವಂತನ ಹೆಸರು, ಅದನ್ನು ಅವನು ತಿಳ್ಕೊಂಡಿಲ್ಲ. ತನ್ನ ಹೆಸರು ಹಯಗ್ರೀವ ಅಂತ ತಿಳ್ಕೊಂಡಿದ್ದಾನೆ, ತಾನೇ ಹಯಗ್ರೀವ ಅಂತ ತಿಳ್ಕೊಂಡಿದ್ದಾನೆ. ಅದಕ್ಕೆ ಬ್ರಹ್ಮ ಅಂತ ಭಗವಂತ, ಜೀವ ತನ್ನನ್ನೇ ಬ್ರಹ್ಮ ಅಂತ ತಿಳ್ಕೊಂಡು ಹೇಗೋ ಹಾಗಾಗತ್ತೆ ಅಂತ, ಅದನ್ನೇ ಹೈದ್ರೀವ ಅಂತ ತಿಳ್ಕೊಂಡಿದ್ದಕ್ಕೆ ಅವನೇ ನಾಶವಾಯಿತು. ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ, ಒಳ್ಳೆ ಹೆಸರು, ದೇವರ ಹೆಸರು, ಕೆಟ್ಟ ಕೆಲಸ ಮಾಡ್ತಾ ಇದ್ದ. ನಮಗೆ ಇಬ್ಬರು ಒಳ್ಳೆಯವರೇ ಒಂದೇ ಹೆಸರಿನವರು ಇದ್ರೆ ಕನ್ಫ್ಯೂಷನ್ ಆಗುತ್ತೆ. ಪರಮಾತ್ಮ ಎಲ್ಲಿ, ಜೀವಾತಮನಾದ ರಾಕ್ಷಸ ಎಲ್ಲಿ, ಆಗ ಅರ್ಥ ಮಾಡಿಕೊಂಡಾಗ ಆಚಾರ್ಯರು ತಿಳಿಸಿಕೊಡ್ತಾರೆ. ನಾವು ಮಾಡ್ತಕ್ಕಂಥ ಆರಾಧನೆ ಭಗವಂತನಿಗೆ ಖಚಿತವಾಗಿ ತಲುಪಬೇಕಾದ್ರೆ ಬರೀ ಹೆಸರು ಗೊತ್ತಿದ್ದರೆ ಸಾಲದು, ಅವರ ಬಗ್ಗೆ ಖಚಿತವಾದ ಅನುಸಂಧಾನ ಕ್ರಮ, ಪೂಜಾ ಕ್ರಮ ಗೊತ್ತಿರಬೇಕು. ಒಂದು ನಿರೂಪಣೆ ಮಾಡಿದ್ದಾರೆ, ಆ ನಿದರ್ಶನ ಒಂದೇ ತುರಂಗ ವದನಂ ಶಶಿಬಿಂಬ ಸಂಸ್ಥಂ ಚಂದ್ರಾವರಾತಂ. ಆಚಾರ್ಯ ತಂತ್ರಶಾಸ್ತ್ರ ವರ್ಣನೆ ಮಾಡ್ತಾರೆ, ಒಂದೇ ತುರಂಗ ವದನಂ, ತುರಂಗ ಕುದುರೆ, ತುರಂಗ ವದನ ಹಯವದನ, ಶಶಿಬಿಂಬ ಸಂಸ್ಥಂ. ಆ ರೂಪ ಚಂದ್ರಮಂಡಲದಲ್ಲಿರ್ತಕ್ಕಂಥ ರೂಪ, ಚಂದ್ರಮಂಡಲದಲ್ಲಿ ಹೈದ್ರೀವ ರೂಪದಿಂದ ಭಗವಂತ ಇದ್ದಾನೆ. ಅದೇ ಅರ್ಧಚಂದ್ರ ಹಾಕಿದ್ದಾರೆ, ತಪ್ಪು, ಪೂರ್ಣಚಂದ್ರ ಹಾಕಬೇಕು. ಪೂರ್ಣಚಂದ್ರನೊಳಗೆ ಭಗವಂತ ಇದ್ದಾನೆ. ಶಶಿಬಿಂಬ ಬಿಂಬ ಅಂದರೆ ಪೂರ್ಣವಾದದ್ದು, ಶಶಿಬಿಂಬ ಚಂದ್ರಮಂಡಲದೊಳಗೆ ಭಗವಂತ ಇದ್ದಾನೆ. ಮತ್ತೆ ಚಂದ್ರಾವದಾತಂ, ಬೆಳ್ಳಗಿರ್ತಕ್ಕಂಥ ರೂಪ ಅಂದರೆ ಬಿಳಿ ಕುದುರೆಯ ಮುಖದ ರೂಪ, ಹೈದ್ರೀವ ರೂಪ ಬಿಳಿ ಕುದುರೆಯ ಮುಖದ ರೂಪವಾದ್ದರಿಂದ ಚಂದ್ರಾವದಾತಂ. ಮತ್ತು ತನ್ನ ತೇಜಸ್ಸಿನಿಂದ ಬಹಿರ ಪರಮಾತ್ಮ ಇಡೀ ಜಗತ್ತನ್ನು ಅಂಡಾಂತರಂ ಬಹಿರಪಿ ಪ್ರತಿಭಾಸ ಯಂತ್ರ, ಬ್ರಹ್ಮಾಂಡದ ಒಳಗೂ ಹೊರಗೂ ಸಹ ತನ್ನ ಕಾಂತಿಯಿಂದ ಬೆಳಕನ್ನು ಕೊಡ್ತಾ ಇದ್ದಾನೆ. ಅಂತ ಭಗವಂತನನ್ನು ಆರಾಧನೆ ಮಾಡಬೇಕು ಅಂತೇಳಿ ತಂತ್ರಸಾರದಲ್ಲಿ ಹೈಗ್ರೀವ ಮಂತ್ರವನ್ನು ಹೇಳಿದ ಆಚಾರ್ಯರು ಆ ರೂಪದ ಲಕ್ಷಣಗಳನ್ನು ಹೇಳುತ್ತಾರೆ. ಮುಂದೆ ಆ ರೂಪದಿಂದ ಏನು ನಡೀತು, ಅವನ್ನು ಕೊಂದಾಯ್ತು, ಈಗ ಸಮಸ್ತ ವಿದ್ಯೆಗಳನ್ನು ಹೊರಗೆ ಹಾಕಬೇಕು. ಭಗವಂತ ಹೊರಗೆ ಹಾಕ್ತಾ ಇದ್ದಾನೆ. ಇಲ್ಲಿ ಒಂದು ಸೂಕ್ಷ್ಮ ಪ್ರಶ್ನೆ ಬರಬಹುದು, ಹೈಗ್ರೀವ ಅನ್ನೋ ರೂಪ ಮೊದಲಿರಲಿಲ್ಲ, ಹೊರ ತಗೊಂಡಿದ್ದು ಭಗವಂತ ರೂಪ ತಗೊಂಡ ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಪರಮಾತ್ಮನ ಯಾವ ರೂಪಗಳು ಹೊಸದಾಗಿ ಬರ್ತಕ್ಕಂಥ ರೂಪಗಳಲ್ಲ, ಪ್ರತಿಯೊಂದು ರೂಪವೂ ಯಾವಾಗಲೂ ಇರುತ್ತೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ದೇವರು ಯಾವುದೋ ರೂಪ ಹೊಸದಾಗಿ ತಗೊಂಡು ಬಿಡೋ ಪ್ರಸಂಗ ಬರೋದಿಲ್ಲ. ಪರಮಾತ್ಮನೇ ಸತತಂ ಏಕ ರೂಪಿಣೇ, ದಶ ರೂಪಿಣೇ, ಶತಸಹಸ್ರ ರೂಪಿಣೇ, ಅವಿಕಾರಿಣೆ ಸ್ಫುಟವನಂತ ರೂಪಿಣೆ ಸುಖಚಿತ್ ಸಮಸ್ತ ತನವೇ ನಮೋ ನಮಃ. ಸುಮಧ್ವಜದೇ ಮಾತಿನಲ್ಲಿ ಪರಮಾತ್ಮನ ಅನಂತರುಗಳು ಒಂದು ಪ್ರತಿಯೊಂದು ಕಾಲದಲ್ಲೂ ಇರುತ್ತೆ. ತಾತ್ಪರ್ಯದಲ್ಲಿ ಆಚಾರ್ಯ ಮೊದಲನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಪರಮಾತ್ಮ ನಾರಾಯಣ ರೂಪದಿಂದ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧಾನ ರೂಪಗಳನ್ನು ಸ್ವೀಕಾರ ಮಾಡಿ ಪ್ರಾದುರ್ಭಾವಗೊಳಿಸಿದ. ಅವು ನಿತ್ಯ ರೂಪಗಳೇ, ಹೊರಗೆ ಕಾಣಿಸಿದ. ಅದರ ಜೊತೆಗೆ ಒಟ್ಟಿಗೆಂದು ತೋರಿಸಿದನಂತೆ, ಪಂಚಾತ್ಮಕತ್ವ ಭಗವಾನ್ ತ್ರಿಷಣಾತ್ಮಕೋಭು ಪಂಚದ್ವಯಿ ಶತಸಹಸ್ರ ಪರೋ ಅವಿತಸ್ಯ ಏಕಸ್ತಮೋಪಿ ಅಖಿಲ ದೋಷ ಸಮುಚ್ಚಿತೋಪಿ ಸರ್ವತ್ರ ಪೂರ್ಣಗುಣಕೋಪಿ ಬಹೂಪಮೋಹು. ಏಕ ಸಮೋಪಿ ಒಬ್ಬನೇ, ಎಲ್ಲ ರೂಪಗಳಿಗೂ ಪರಸ್ಪರ ಅಭೇದವೇ. ಆದರೂ ಲೋಕದೃಷ್ಟಿಯಲ್ಲಿ ಅನಂತ ರೂಪವನ್ನು ಭಗವಂತ ಸ್ವೀಕಾರ ಮಾಡಿದ್ದಾರೆ. ಸೃಷ್ಟಿಯ ಪ್ರಾರಂಭದಲ್ಲಿ ಒಟ್ಟಿಗೇನೆ ರಾಮರೂಪ ಆಗಲೇ ಇದೆ, ನರಸಿಂಹ ರೂಪ ಆಗಲೇ, ಕೃಷ್ಣ ರೂಪ ಆಗಲೇ, ಆದರೆ ಅದು ಇರೋದು. ಭೂಲೋಕದಲ್ಲಿ ತೋರಿಸ್ಬೇಕಾದ್ರೆ ಮಾತ್ರ ಯಾವ ತೋರಿಸ್ಬೇಕು ಅವ್ರು ತೋರಿಸ್ತಾನಷ್ಟೇ, ಅಷ್ಟೇ ಹೊರತು ಅಡಿಗೆ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ, ಬಡಿಸ್ಬೇಕು ಬಿಡಿಸ್ತಾರಷ್ಟೇ. ಒಟ್ಟಿಗೆಲ್ಲ ಬಡಿಸ್ಬಿಟ್ರೆ ಗತಿ ಏನಾಗಬೇಕು? ರೆಡಿ, ಎಲ್ಲ ರೆಡಿ ಇರುತ್ತೆ. ಒಂದೊಂದು ಕ್ರಮವಾಗಿ ಹೇಗೆ ಬಡಿಸ್ತಾರೋ ಭಗವಂತ ರೂಪಗಳು, ಮತ್ಸ್ಯ ಕುರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಈ ಕ್ರಮದಲ್ಲಿ ತೋರಿಸ್ತಾನೆ ಹೊರತು, ಆದರೆ ರೂಪಗಳು ಆಗಲೇ ತಗೊಂಡ ರೂಪಗಳಲ್ಲ. ಅನ್ನ ಬಡಿಸಿ ಆಮೇಲೆ ಸಾರಿಗೆ ಇಟ್ಟರೆ ಗತಿ ಏನಾಗಬೇಕು? ಕೂತವ್ರ ಗತಿ ಏನಾಗಬೇಕು? ಒಂದೊಂದೇ ಮಾಡಿ ಸ್ವಲ್ಪ ಇದೆ ಅಂತ ಮಾಡಲಿಕ್ಕೆ ಶುರು ಮಾಡಿಬಿಟ್ರೆ ಏನಾಗುತ್ತೆ? ಎಲ್ಲ ರೆಡಿ ಇರುತ್ತೆ, ತೋರಿಸ್ತಾ ಹೋಗ್ತಾ ಬಿಡಿಸ್ತಾ ಹೋಗ್ತಾನೆ ಪರಮಾತ್ಮ, ತೋರಿಸ್ತಾ ಹೋಗ್ತಾನೆ. ಇವನಿಗೆ ಅದು ಗೊತ್ತಿಲ್ಲ. ಹೈಗ್ರೀವ ಅಂತ ಭಗವಂತ ರೂಪ ಇದೆ ಅಂತ ಗೊತ್ತಿದ್ಬಿಟ್ಟಿದ್ರೆ ಆದರೆ ಒಳಗೆ ಕೇಳೋ ಪ್ರಸಂಗ ಪರಮಾತ್ಮ ಗೊತ್ತಾಗ್ತಾರೆ ಅಂತ ಅರ್ಥ ಆಗ್ತಿತ್ತು ಅವರಿಗೆ, ಗೊತ್ತಾಗಿಲ್ಲ. ಅಂದರೆ ದೇವರ ಎಲ್ಲ ವಿಧವಾದ ರೂಪಗಳು ಕೂಡ ಯಾವಾಗಲೂ ಇರೋದ್ರಿಂದ ಏನು ಎಸ್ಕೇಪ್, ಯಾರು ಎಸ್ಕೇಪ್ ಆಗೋ ಚಾನ್ಸಸ್ಸೇ ಇಲ್ಲ. ಇದರಿಂದ ಇನ್ನೇನು ಯೋಚನೆ ಮಾಡಬಹುದು? ಅವನೇ ಆ ರೀತಿ ಕೇಳಿಬಿಟ್ಟ. ಇನ್ನೊಂದು ಮುಖ ಬೇರೆ ಕೇಳಿದ್ರೆ ಅದೆಲ್ಲ ಇದೆ. ನೀವು ಯಾವ ರೂಪ ಇಮ್ಯಾಜಿನ್ ಮಾಡಿದ್ರೆ ದೇವರಿಗೆ ಆ ರೂಪ ಇದೆ. ಅದು ಎರಡನೇ ಕಶ್ಮೀರ್ ಮಾಡಿದ್ದ ನನ ಬೇಡ ಸಿಂಹ, ಅವನು ಇದೇ ಟೈಪೇ. ಇವ್ರ ಫ್ರೆಂಡ್ಸ್ ಅವರಲ್ಲ, ಒಂದೇ ರೀತಿ. ತಂದೆ ಒಂದೇ, ತಾಯಿ ಬೇರೆ ಅಷ್ಟೇ. ಅವರಿಗೆ ದಿತ್ಯ ಮಗ ಧನುವಿನ ಮಗ ಅಷ್ಟೇ. ಇವರು ಅವನ ಬುದ್ಧಿ ಹಾಗೆ ಓಡಿತ್ತು, ಅವನು ಸತ್ತ. ಬರಹ ರೂಪದಿಂದ ಅವನ ತಮ್ಮ ಹಿರಣ್ಯಾಕ್ಷ ಸತ್ತ. ಭಗವಂತನ ಎಲ್ಲ ರೂಪಗಳು ಇದೆ. ಯಾವ ರೂಪಗಳು ಹೇ ರೂಪಗಳಲ್ಲ, ಪ್ರತಿಯೊಂದು ರೂಪದಲ್ಲೂ ಕೂಡ ಪರಮಾತ್ಮ ಅಷ್ಟೇ ಪರಿಪೂರ್ಣನಾಗಿದ್ದಾನೆ. ಈ ತತ್ವದಿಂದ ಉಪಯೋಗ ಏನಾಗುತ್ತೆ ಅಂದರೆ, ಅವನು ಸಾಯಂತ ಕೆಟ್ಟವರ ಕೇಳೋ ಚಾನ್ಸ್ ಇರಲಿಲ್ಲ. ದೇವರ ಬಗ್ಗೆ ನಾವು ಹೊಸದಾಗಿ ಏನನ್ನ ದೇವರು ತಗೊಳ್ತಾರೆ ಅಂತ ತಿಳ್ಕೊಂಡ್ರೆ ಅದು ದೇವರ ಕಲ್ಪನೆ ಅಲ್ಲ. ಭಗವದ್ಗೀತೆಯಲ್ಲಿ ಆ ಮಾತು ಹೇಳ್ತಾರೆ, ನಾನವಾಪ್ತಂ ಅವಾಪ್ತವ್ಯಂ ವರ್ತ ಏವಚ ಕರ್ಮಣಿ. ನಾನು ಹೊಂದದೇ ಇರೋದಿಲ್ಲ, ಹೊಂದಬೇಕಾದದ್ದಿಲ್ಲ. ಅದು ಎಲ್ಲದಕ್ಕೂ ಅನ್ವಯ, ರೂಪಕ್ಕೂ ಅನ್ವಯ. ಹೊಸದಾಗಿ ತಗೊಳ್ಬೇಕಾದ ರೂಪ ಯಾವುದೂ ಇಲ್ಲ ನಾನು, ಎಲ್ಲ ರೂಪಗಳು ಎಲ್ಲ ಕಾಲಕ್ಕೂ ಇದೆ ಎಂದು ಯೋಚನೆ ಮಾಡಿದಾಗ ಹೈಗ್ರೀವಾಸುರ ಭಗವಂತನ ಎಲ್ಲ ವಿಧವಾದಂಥ ರೂಪಗಳು ಕೂಡ ಅನಾದಿನಿತ್ಯದ ತಿಳುವಳಿಕೆಯನ್ನು ಹೊಂದಿರಲಿಲ್ಲ. ಆದ್ದರಿಂದ ಹೈಗ್ರೀವ ಮುಖದ ಅಂದರೆ ಹಯಮುಖದ ವ್ಯಕ್ತಿಯ ಹೊರತು ಬೇರೆಯವರಿಂದ ಸಾವು ಬೇಡ ಅಂತ ಹೊರ ಕೇಳಿದ ಕೊನೆಗೆ ಸತ್ಸೌದ. ದೇವರ ಅನಂತ ರೂಪದ ವೈಭವ ತಿಳಿದೇ ಇದ್ದವರಿಗೆ ಆಗ್ತಕ್ಕಂಥ ದುರ್ಗತಿ ಅಂತಾಯ್ತು. ಇದು ಒಂದು ಭಾಗ. ಇನ್ನು ವಿದ್ಯೆಗಳ ಹೊರಗೆ ಹಾಕಬೇಕಲ್ಲ, ಭಗವಂತ ಅದೇ ರೂಪದಿಂದ ಹೊರಗೆ ಹಾಕ್ತಾ ಇದ್ದಾರೆ. ಇದು ಮತ್ತೊಂದು ವಿಶೇಷವಾದ ಸಾಮರ್ಥ್ಯ. ಆ ರೂಪ ತಗೊಂಡಕ್ಕೊಂದೇ ಆಗಿಬಿಟ್ಟ ಅಂತ ತಿಳ್ಕೊಂಬೋಣ. ಮುಂದೇನು ಮಾಡಬೇಕು? ಯಾವುದು ಮನುಷ್ಯ ರೂಪ ತಗೊಂಡು ಹೇಳಿಲ್ಲ ಪರಮಾತ್ಮ, ಅದೇ ರೂಪದಲ್ಲಿ ವೇದಗಳನ್ನು ಶುರು ಮಾಡಿದ್ದ. ಅದೇ ಮುಖದಿಂದ, ಹಯಮುಖದಿಂದಲೇ ಭಗವಂತ ಎಲ್ಲ ವೇದಗಳನ್ನು ಹೇಳಲು ಪ್ರಾರಂಭ ಮಾಡ್ತಾ ಇದ್ದಾರೆ. ಉದಾಹರಣ್ಯದಲ್ಲಿ ಹೇಳ್ತಾರೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಮಹಾಭಾರತ, ರಾಮಾಯಣ ಏನೇನಿವೆ ಎಲ್ಲದನ್ನು ಭಗವಂತ ಹೊರಗೆ ಹಾಕ್ತಾ ಇದ್ದಾರೆ. ಹೇಗೆ? ನಷ್ಟೋ ಮುಖಾದಪಿ ನಿರಂತರ ಬುದ್ಧಿರಂತಂ ವಿದ್ಯಾ ಅಶೇಷತ. ನಷ್ಟ ಮುಖಾದಪಿ, ಮೂಗಿನಿಂದ ಭಗವಂತ ಹೇಳ್ತಾರೆ. ಕೆಲವರು ಮೂಗಿಲು ಮಾತಾಡ್ತಾರೆ ಅಂತ ಹೇಳ್ತಿರ್ತಾರೆ. ಮೂಗಿಲು ಮಾತಾಡ್ತಾರೆ ಅಂತ ಹೇಳೋದು ಪದ್ಧತಿ. ಮೂಗಿಲು ಹಾಡು ಹೇಳ್ತಾರೆ, ಮೂಗಿಲು ಮಾತಾಡ್ತಾರೆ ಪದ್ಧತಿ. ಅದು ಭಗವಂತ ಮೂಗಿನಿಂದ ಬಾಯಿಯಿಂದ ಎಲ್ಲ ವಿದ್ಯೆಗಳನ್ನು ಕೂಡ ಎಲ್ಲ ಹೊರಗಾಕಿದ್ದಾರೆ. ಅಲ್ಲೂ ಸ್ವಾರಸ್ಯ, ಮೂಗಿನಿಂದ ಹೊರಗೆ ಬರೋದು ಉಸಿರು. ಮೂಗಿನಿಂದ ಉಸಿರು ಹೊರಗೆ ಬರುತ್ತೆ. ಉಸಿರು ಹೇಗೆ ಬರುತ್ತೆ? ಅನಾಯಾಸವಾಗಿ ಬರುತ್ತೆ. ಉಸಿರು ಮಲ್ಕೊಂಡಿದ್ದಾಗಲೂ ಬರುತ್ತೆ. ಪರಮಾತ್ಮ ವಿದ್ಯೆಗಳನ್ನು ಮೂಗಿನಿಂದ ಹೊರಗೆ ಹಾಕಿದ ಅಂದರೆ, ಮೂಗಿನಿಂದ ಹಾಕಿದ, ಮೂಗಿನಿಂದ ಉಸಿರನ್ನು ಎಷ್ಟು ಸಲೀಸಾಗಿ ಹಾಕ್ತಾರೋ ಅಷ್ಟು ಸಲೀಸಾಗಿ ಎಲ್ಲ ವಿದ್ಯೆಗಳನ್ನು ಹೊರಗೆ ಹಾಕಿಬಿಟ್ಟ. ಸಂತತಂ ಚಿಂತೆಯೇ ತಂಡಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠಸ್ಯ ಅಖಿಲ ವೇದಾಃ ಉದ್ಗೀರ್ಯಂತೆ ಅನಿಶಮ್ಯತ. ದೇವರ ಅಸಾಮಾನ್ಯವಾದಂಥ ಸಾಮರ್ಥ್ಯ ಇದೆ. ಆ ರೀತಿ ಎಲ್ಲ ವಿದ್ಯೆಗಳನ್ನು ಹಾಕಿದ. ಅಂತಹ ವಿದ್ಯೆಗಳನ್ನೆಲ್ಲ ಬ್ರಹ್ಮದೇವರು ಮೊದಲಿಗೆ ಶ್ರವಣ ಮಾಡ್ತಾ ಇದ್ದ. ಅದನ್ನೇ ತೇನೇ ಬ್ರಹ್ಮ ಹೃದಯ ಅಧಿಕವಯೇ ಮುಹ್ಯಂತಿ ಯಂ ಸೂರಯ. ಪರಮಾತ್ಮನ ಮುಂದೆ ಎಲ್ಲವನ್ನೂ ಕೂಡ ಮುಂದೆ ಕೂತು ಪ್ರಪ್ರಥಮ ಬಾರಿಗೆ ಶ್ರವಣ ಮಾಡಿದವರು ಅಂದರೆ ಬ್ರಹ್ಮದೇವರು ವಾಯುದೇವರು. ಅದಕ್ಕೊಂದು ಆದಿಕವಿಗಳು ಅಂತ ಅವರಿಗೆ ಹೆಸರು. ಎಲ್ಲವನ್ನು ಶ್ರವಣ ಮಾಡಿ ಎಲ್ಲ ವಿದ್ಯೆಗಳನ್ನು ಪ್ರಸಾರ ಮಾಡುತ್ತಾ ಇದ್ದಾರೆ. ಈ ವಿದ್ಯೆಗಳ ಸಾಲಿನಲ್ಲಿ ಒಂದು ಅಪೂರ್ವ ವಿದ್ಯೆ ಇದೆ. ಅದು ಯಾವುದು ಅಂದರೆ ರಾಮಾಯಣ ಬಂದಿದ್ದ ಆ ರೂಪದಿಂದ, ಮೂಲ ರಾಮಾಯಣ ಬಂದಿದ್ದ ಹಯಗ್ರೀವ ರೂಪದಿಂದ ಅನ್ನೋ ಅಂಶವನ್ನು ಮತ್ಸ್ಯ ಪುರಾಣದಲ್ಲಿ ಹೇಳ್ತಾರೆ. ಅದನ್ನು ನರಹರಿ ತೀರ್ಥರು ತಮ್ಮ ಗೀತಾಭಾಷ್ಯಕ್ಕೆ, ಆಚಾರ್ಯ ಗೀತಾಭಾಷ್ಯಕ್ಕೆ ತಾವು ಒಂದು ಭಾವಪ್ರದೀಪಿಕ ಅಂತ ವ್ಯಾಖ್ಯಾನ ಬರೆದಿದ್ದೆ. ಅದರಲ್ಲಿ ಎಲ್ಲ ವಾಕ್ಯ ಉಲ್ಲೇಖವನ್ನು ಮಾಡ್ತಾರೆ. ಆ ರೀತಿ ಹಯಗ್ರೀವ ದೇವರು ಉಪದೇಶ ಮಾಡಿದ ವಿದ್ಯೆಗಳಲ್ಲಿ ಮೂಲ ರಾಮಾಯಣವು ಹೇರಿದೆ. ಆ ಮೂಲ ರಾಮಾಯಣ ಎಷ್ಟು ದೊಡ್ಡದು ಅಂದರೆ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕ ನಾಶನ. ನೂರು ಕೋಟಿ ಶ್ಲೋಕಗಳಿರ್ತಕ್ಕಂಥ ಗ್ರಂಥ, ನೂರು ಕೋಟಿ ಶ್ಲೋಕಗಳು. ಸ್ವಲ್ಪ ಹೆಚ್ಚಿನ ಉಸಿರು ಬಿಡಬೇಕಾಗ ಬರೀ ಉಸಿರು ಬಿಡ್ತಾರೆ, ಬಾಯಿ ಮೂವಿರಿಂದ ಏನೂ ಬರೋದಿಲ್ಲ. ಪರಮಾತ್ಮ ಉಸಿರು ನೆಪದರೆ ಸಮಸ್ತ ವೇದಗಳನ್ನು ಕೂಡ, ಸಮಸ್ತ ಶಾಸ್ತ್ರಗಳನ್ನು ಕೂಡ ಹೊರಗಾಕಿದ. ಅದರಲ್ಲಿ ರಾಮಾಯಣ ಹೊರಗೆ ಬಂತು, ಮೂಲ ರಾಮಾಯಣ. ಅದಕ್ಕೇನೆ ನಮ್ಮ ಮಹಾಭಾರತವನ್ನು ವ್ಯಾಸ ಭಾರತ ಅಂತ ಕರೀತಾರೋ, ರಾಮಾಯಣವನ್ನು ಹಯಗ್ರೀವ ರಾಮಾಯಣ ಅಂತ ಕರೀತಾರೆ. ಹಯಗ್ರೀವ ರೂಪದಿಂದ ಮೂಲ ರಾಮಾಯಣ ಬ್ರಹ್ಮದೇವರಿಗೆ ಉಪದೇಶಿಸಲ್ಪಟ್ಟಿತು. ಅದನ್ನು ಅವರು ನಾರದ ಮುನಿಗಳಿಗೆ ಉಪದೇಶವನ್ನು ಮಾಡಿದರು, ಅದನ್ನು ಅವರು ವಾಲ್ಮೀಕಿಗಳಿಗೆ ಉಪದೇಶ ಮಾಡಿದರು. ವಾಲ್ಮೀಕಿಗಳು ಬರೆದಿದ್ದು ವಾಲ್ಮೀಕಿ ರಾಮಾಯಣ ಅಂತ ಆಯಿತು ಅನ್ನೋ ಲಿಂಕನ್ನು ಮತ್ಸ್ಯ ಪುರಾಣದಲ್ಲಿ ಕೊಡ್ತಾರೆ. ವಾಲ್ಮೀಕಿ ರಾಮಾಯಣ ಪ್ರಾರಂಭವಾಗೋದು ಹಾಗೇನೆ, ತಪಸ್ವಾಧ್ಯಾಯ ನಿರತಂ ವಾಲ್ಮೀಕಿರ ಮುನಿಪೊಂಗವ ನಾರದಂ ಪರಿಪಪ್ರಚ್ಛ ಅಂತ ಹೇಳಬೇಕಾದ್ರೆ, ಆಶ್ರಮಕ್ಕೆ ಬಂದ ನಾರದರನ್ನು ವಾಲ್ಮೀಕಿಗಳು ಕೇಳಿದರು, ಅವರು ರಾಮಾಯಣ ಹೇಳಿದರು ನಾರದರು, ಅದನ್ನು ವಾಲ್ಮೀಕಿಗಳು ಬರೆದರು. ಅಲ್ಲಿ ಕರೆಕ್ಟಾಗಿ ಬರುತ್ತೆ ಅದು, ಶತಕೋಟಿ ರಾಮಾಯಣ ಮೂಲ ರಾಮಾಯಣ, 24,000 ಶ್ಲೋಕದ ರಾಮಾಯಣ, ಅದರ ಸಂಕ್ಷಿಪ್ತ ರೂಪದ ರಾಮಾಯಣ. ಅಂದರೆ ಹಯಗ್ರೀವ ದೇವರಿಗೂ ರಾಮಾಯಣಕ್ಕೆ ಸಂಬಂಧವನ್ನು ತಿಳ್ಕೊಳ್ಳಬೇಕಾದಂಥ ಅತಿ ಮುಖ್ಯವಾದ ಭಾಗ ಇದು. ಇಷ್ಟು ಒಂದು ಭಾಗ ಪರಮಾತ್ಮ ಅದೇ ಹಯಗ್ರೀವ ರೂಪದಿಂದ ಇನ್ನೂ ಏನನ್ನು ಮಾಡಿದ್ದಾನೆ ಅಂತ ಹೇಳಿದ್ದ. ಹಯಗ್ರೀವ ರೂಪದಿಂದ ಏನೇನು ಮಾಡಿದ್ದಾನೆ ಅಂದರೆ, ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಬರೀತಾರೆ ಮತ್ತು ಬೃಹದಾರಣ್ಯ ಉಪನಿಷತ್ ಭಾಷ್ಯದಲ್ಲಿ ಬರೀತಾರೆ. ಪರಮಾತ್ಮ ತನ್ನ ಈ ರೂಪದಿಂದ ಉಪದೇಶ ಮಾಡಿದಂಥ ಅನೇಕಾನೇಕ ಪೂರ್ವ ವಿಚಾರಗಳಲ್ಲಿ ಒಂದಿದೆ ಹಯಗ್ರೀವ ಬ್ರಹ್ಮವಿದ್ಯಾ ಅಂತೊಂದಿದೆ. ಹಯಗ್ರೀವ ಬ್ರಹ್ಮವಿದ್ಯಾ ಯಾವುದು? ಹಯಗ್ರೀವ ಬ್ರಹ್ಮವಿದ್ಯಾ ಅಂದರೆ ನಾರಾಯಣ ಕವಚ ಅಂತ ಹೇಳಿದ. ನಾರಾಯಣ ಕವಚ ಅವರು ಹಯಗ್ರೀವ ಬ್ರಹ್ಮವಿದ್ಯಾ, ನಾರಾಯಣ ವರ್ಮ ಅಂದರೂ ಒಂದೇ, ನಾರಾಯಣ ಕವಚ ಅಂದರೂ ಒಂದೇ. ಹಯಮುಖದಿಂದ ಭಗವಂತ ಹೇಳಿದ್ದಕ್ಕೆ ಅದಕ್ಕೂ ಕೂಡ ಹಯಶೀರ್ಷ ವಿದ್ಯಾ ಅಂತ ಹೆಸರು. ಕುದುರೆ ಮುಖದಿಂದ ಹೇಳ್ತಾ ಇದ್ದಾರೆ, ಆ ರೂಪದಿಂದ ಉಲ್ಲೇಖ ಮಾಡಿ ಅದನ್ನು ಮುಂದೆ ಲೋಕದಲ್ಲಿ ಪ್ರವರ್ತಿತವಾಗಿ ದಡೀಶಿ ಗುರುಗಳು ಅದನ್ನು ತಿಳಿದು ಅದನ್ನು ಕೂಡ ಅವರು ಅಶ್ವಿನಿ ದೇವತೆಗಳು ಹೇಳಿದ ಮೇಲೆ ಅವರಿಗೂ ಕುದುರೆ ಮುಖದಿಂದ ಹೇಳ್ತಾರೆ ಅವರು ಕೂಡ ಮ್ಯಾಚಿಂಗ್. ಅದು ಕತೆ ಹೇಳಿದ್ದೇನೆ ಹಿಂದೆ. ಅದು ದಡೀಶಿಗಳಿಗೆ ಈ ನಾರಾಯಣ ವರ್ಮ ಗೊತ್ತಿತ್ತು, ಅದು ಅಶ್ವೇಶ್ವರ ವಿದ್ಯೆ ಅಂತಲೂ ಗೊತ್ತಿತ್ತು. ಅಶ್ವಿನಿ ದೇವತೆಗಳು ಬಂದರು ಅವರ ಹತ್ರ, ಅವರು ಕುದುರೆ ಮುಖದವರು. ಈ ಮತ್ತೆ ಅವರು ಬಂದು ಕೇಳಿದರು, ನಮಗೆ ನಾರಾಯಣ ವರ್ಮ ಹೇಳ್ಕೊಡಿ ಅಂತ ಕೇಳಿದರು. ಅವ್ರು ದೊಡ್ಡ ದೇವತೆಗಳು ಮುನಿಗಳು ಕಡಿಮೆ, ಅದು ಶಾಸ್ತ್ರ ಹೇಳ್ತಾರೆ, ಚಿಕ್ಕವರಾದರೂ ಪರವಾಗಿಲ್ಲ ಇನ್ನೊಬ್ಬರಿಂದ ಹೇಳಿಸ್ಕೋಬೇಕು ಅಂತ. ಮಂತ್ರಗಳು ಫಂಕ್ಷನ್ ಮಾಡಬೇಕಾದ್ರೆ ಇನ್ನೊಬ್ಬರಿಂದ ಉಪದೇಶ ತಗೊಂಡಾಗಲೇ ಮಂತ್ರಗಳು ಸಿದ್ಧಿ ಬರುತ್ತೆ, ತಾವೇ ಓದ್ಕೊಂಡ್ರೆ ಮಂತ್ರ ಸಿದ್ಧಿ ಬರೋದಿಲ್ಲ. ಅದಕ್ಕಾಗಿ ಒಬ್ಬ ಋಷಿಗಳಿಂದ ಹೆಸರಿಗೋಸ್ಕರ ಹೇಳ್ಕೋಬೇಕು ಅಂತ ಹೇಳಿ ಕೇಳಿದರು. ಅವರು ಹೇಳಿದರು, ನನಗೆ ಬಿಡುವಿಲ್ಲ, ಇನ್ನೊಮ್ಮೆ ಹೇಳ್ತೀನಿ ಬನ್ನಿ ಅಂತ ಹೇಳಿದರು. ಅವರಾಗಲಿ ಅಂತ ಹೊರಟವರು. ಇಂದ್ರದೇವರು ಬಂದರು, ಸರೀಚಿ ಮುನಿಗಳೇ, ನೀವೇನಾದರೂ ಅಶ್ವಿನಿ ದೇವತೆಗಳಿಗೆ ಈ ನಾರಾಯಣ ಕವಚರು ಉಪದೇಶವನ್ನು ಮಾಡಿದರೆ ನಿಮ್ಮ ತಲೆ ಕತ್ತರಿಸಿಬಿಡ್ತೀವಿ ಅಂತ ಹೇಳಿದರು. ಉಪದೇಶ ಮಾಡಬೇಡಿ ಅಂತ ಛತ್ತರಿಸಿಬಿಟ್ಟು ಹೋಗಿಬಿಟ್ರು ಆ ಕಡೆ. ಸ್ವಲ್ಪ ದಿವಸ ಆಯಿತು, ಮತ್ತೆ ಬಂದರು ಅಶ್ವಿನಿ ದೇವತೆಗಳು, ಈಗ ಹೇಳ್ಕೊಡ್ತೀರಾ ಅಂತ ಕೇಳಿ. ಆಗ ಅವರಂದ್ರು, ಅವತ್ತೇ ಹೇಳ್ಕೊಟ್ರೆ ಚೆನ್ನಾಗಿರ್ತಿತ್ತು, ಇವತ್ತು ಹೇಳ್ಕೊಡಾಗೆ ಇಲ್ಲ, ಇನ್ಮೇಲೆ ಹೇಳ್ಕೊಡಾಗೆ ಇಲ್ಲ, ನಾನು ಅದನ್ನು ಹೇಳ್ಕೊಟ್ರೆ ತಲೆ ತೆಗೆದು ಬಿಡ್ತಾರಂತೆ ಅಶ್ವಿನಿ ದೇವತೆಗಳು. ನಾನೇನು ಮಾಡಲಿ ಅಂತ ಹೇಳಿ, ಯಾರು ಇಂದ್ರದೇವರು, ಇಂದ್ರದೇವರು ತಲೆ ತೆಗಿತೀರಿ ಹರಿಸಿದ್ದಾರೆ ಈಗಾಗಲೇ, ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ತಕ್ಷಣ ಅಶ್ವಿನಿ ದೇವತೆಗಳು ಹೇಳಿದ್ರು, ಯೋಚನೆ ಮಾಡಬೇಡಿ, ಇಂದ್ರದೇವರು ಹೇಳಿದ್ದಾರೆ ಹೌದಲ್ಲೋ, ನೀವು ತಲೆ ತೆಗಿತೀವಿ ಅಂತ ಹೇಳಿದ್ದಾರೆ, ಒಂದು ಕೆಲಸ ಮಾಡ್ತೀವಿ, ನಿಮ್ಮ ತಲೆ ನಾಗಮಲ್ಲ ತೆಗೆದು ಬಿಡ್ತೀವಿ ಅಂತ ಹೇಳಿದ್ದ. ಟೋಪಿ ತೆಗೆದಕ್ಕಂತ ತಲೆ ತೆಗಿತಾರೆ, ಟೋಪಿ ತೆಗೆದ್ರೆ ಮನುಷ್ಯನಿಗೆ ಅವಮಾನ ತಿಳ್ಕೊಂಡ್ಬಿಡ್ತಾರೆ, ತಲೆ ತೆಗೆದಿಟ್ಟು ಬಿಡ್ತೀವಿ ಬೇರೆ ಕಡೆಗೆ. ಒಂದು ಕುದುರೆ ತಲೆ ಅಂತ ನೀವು ಫಿಕ್ಸ್ ಮಾಡ್ತೇವೆ, ಒಂದು ಕುದುರೆ ತಲೆ ಅಂತ ಫಿಕ್ಸ್ ಮಾಡ್ತೇವೆ, ಆ ತಲೆಯಿಂದ ನೀವು ಹೇಳ್ಕೊಡಿ ನಮಗೆ. ಇಂದ್ರದೇವರು ಬರ್ತಾರೆ, ಸಿಟ್ಟು ಬರುತ್ತೆ ಅವರಿಗೆ, ನಿಮ್ಮ ತಲೆ ತೆಗಿತೀನಿ ಅಂತ ಹೇಳಿದ್ರಲ್ಲ, ತಲೆ ತೆಗೆದು ಬಿಡ್ತಾರೆ, ಈ ಕುದುರೆ ತಲೆ ತೆಗೆದು ಬಿಡ್ತಾರೆ, ಮತ್ತೆ ನಿಮ್ಮ ತಲೆ ದೂರ ಇಟ್ಟಿರ್ತೀವಲ್ಲ ಅದು ಮತ್ತೆ ಫಿಕ್ಸ್ ಮಾಡಿ. ಕೇಂದ್ರ ಅಂದ್ರೆ ಅವ್ರು ಹೇಳಿದ್ದು ಕೂಡ ಕುದುರೆ ತಲೆಯಿಂದನೇ ಹೇಳ್ತಾರೆ ಹೊರಗಡೆ ಮ್ಯಾಚಿಂಗ್ ಆಗೇ ಬಂತು ವಿದ್ಯೆ ನಡೆ ಹಾಗೆ ನಡೀತು ಕೂಡ ಅವ್ರು ತೆಗೆದಿಟ್ಟು ಒಪ್ಕೊಂಡ್ರು ಅವರು ಇವ್ರು ಹೇಳ್ಕೊಂಡ್ಲೆ ಎರಡು ಸರ್ ಸಾಯ್ಬೇಕು ಅವರು ಎರಡು ಸರ್ ಸತ್ತು ಹೇಳ್ಕೊಡ್ಬೇಕು ತಮಾಷೆ ನಮಗೆ ಗ್ರಾಚಾರ ಅಂತ ಹೇಳ್ಬೋದೋ ಇಲ್ಲೋ ಅಂತ ಹೇಳಿದ್ರು ಸತ್ತು ಅಂತ ಹೇಳಿದಾಗ ಅರ್ಥ ಆಗಲಿಲ್ಲ ಅವನಿಗೆ ಅಂತ ಹೇಳ್ತಾರಲ್ಲ ಹಾಗಾಯ್ತು ಸತ್ತು ಹೇಳಿ ಸತ್ರು ಅರ್ಥ ಆಗಲಿಲ್ಲ ಅಂತಾರಲ್ಲ ಅವ್ರು ಎರಡು ಸರ್ ಸತ್ತು ಹೇಳಿದ್ರು ನಮಗೆ ಅನಿಸುತ್ತೆ ಎರಡು ಸರ್ ಸತ್ಯ ಯಾಕೆ ಹೇಳಬೇಕಾಯ್ತು ಹೋಗ್ರಿ ಅಂದ್ರೆ ಮುಗಿದೋಯ್ತು ಹೇಳ್ತಾರೆ ತತ್ವೋಪದೇಶ ಜ್ಞಾನ ಕಾರ್ಯ ಎಷ್ಟು ದೊಡ್ಡದು ಅಂದ್ರೆ ಒಂದಲ್ಲ ಹತ್ತರ ಶತ್ರು ಪರವಾಗಿಲ್ಲ ಅದನ್ನು ಮಾಡಿ ಅಂತ ಹೇಳ್ತಾರೆ ಶತ್ರು ಪರವಾಗಿಲ್ಲ ಇದು ವರ್ತ್ ಅಂತ ಅರ್ಥ ಆ ಕ್ಷಣದಲ್ಲಿ ಇದೆ ಇವತ್ತು ಸೇನೆ ಸೇರ್ತಾರೆ ಶತ್ರು ಪರವಾಗಿಲ್ಲ ಅಂತಾರೆ ಹೋಗೋದಲ್ಲ ಯುದ್ಧಕ್ಕೆ ಅದ್ರ ಬದು ಗ್ಯಾರಂಟಿ ಸಾಯೋ ಚಾನ್ಸಸ್ಸೇ ಜಾಸ್ತಿ ಬರೋದಕ್ಕಿಂತ ಅದು ಬರೀ ಸಾಯೋದಲ್ಲ ಚಿತ್ರ ಮಿಚಪಡ್ತಾ ಇದ್ದಾರೆ ಕೆಲವೊಮ್ಮೆ ಆದ್ರೆ ಯಾಕೆ ಹೋಗ್ತಾರೆ ಆ ತರ ಇವತ್ತು ಶಸ್ತ್ರವನ್ನ ಹಿಡಿಯೋನು ಸಾಯೋ ಚಾನ್ಸಸ್ ಇದೆ ಅಂತ ಯಾಕೆ ಹಿಡಿತಾನೋ ಹಾಗೆ ಶಾಸ್ತ್ರವನ್ನ ಶತ್ರು ಪರವಾಗಿಲ್ಲ ಅಂತ ಓದಿದ್ರೆ ಅವನು ಸಾಯಿದ ಅವ್ರು ಸಾಯಲಿಲ್ಲ ಕೊನೆ ಬದುಕೇ ಬದುಕಿದ್ರು ಕೂಡ ಅವತ್ತಿಂದ ರೀತಿ ಮುನಿಗಳಿಗೆ ವಿಶೇಷವಾದ ಮಹತ್ವ ಬಂದಿತ್ತು ಮುಂದೆ ಇಂದ್ರದೇವರಿಗೆ ಅವರ ಅಸ್ಥಿಗಳೇ ನಾರಾಯಣ ಕವಚ ಸಿದ್ಧವಾದ ಅಸ್ಥಿಗಳಾದ್ದರಿಂದ ವಜ್ರಾಯುಧ ಅಂತಕ್ಕಂಥ ಹೆಸರನ್ನು ಪಡೆಯಿತು ಅನ್ನೋದು ಭಾಗವತದ ಕಥೆ ಭಾಗವತದಲ್ಲಿ ಅವರು ಹೇಳಿದಷ್ಟೇ ಹೇಳ್ತಾರೆ ಹೈಗ್ರೀವ ರೂಪದ ಪರಮಾತ್ಮ ನಾರಾಯಣರು ಉಪದೇಶವನ್ನು ಮಾಡಿದ ಬ್ರಹ್ಮಾದಿ ದೇವತೆಗಳೇ ಅನ್ನೋದನ್ನು ಬೃಹತ್ ಭಾಷೆಯಲ್ಲಿ ಬರೀತಾರೆ ಎರಡು ಒಟ್ಟಿಗೆ ಸೇರಿಸ್ಕೊಂಡಾಗ ಅದರ ಇತಿಹಾಸ ಪೂರ್ತಿ ನಮಗೆ ತಿಳಿಯಿತು ಇದು ಹೈಗ್ರೀವ ರೂಪದ ಇನ್ನೊಂದು ಮುಖ ಇದೆ ಹೈಗ್ರೀವ ರೂಪದ ಮತ್ತೊಂದು ಮುಖ ನಡೀತು ಒಂದು ಮೂಲ ರಾಮಾಯಣವನ್ನು ಹೇಳಿದ್ದು ಹೈಗ್ರೀವ ರೂಪ ಹೈಗ್ರೀವಾಸನ್ನು ಕೊಂದಿದ್ದು ಹೈಗ್ರೀವ ರೂಪ ನಾರಾಯಣ ಕವಚರು ಉಪದೇಶ ಮಾಡಿದ್ದು ಹೈಗ್ರೀವ ರೂಪ ಬ್ರಹ್ಮಾದಿ ಸಮಸ್ತ ದೇವತೆಗಳಿಗೆ ಸಮಸ್ತ ಶಾಸ್ತ್ರಗಳಲ್ಲೂ ಕೂಡ ಅನಾಯಾಸವಾಗಿ ಉಸಿರಿನಷ್ಟು ಸಹಜವಾಗಿ ಉಪದೇಶ ಮಾಡಿದ್ದು ಕೂಡ ಹೈಗ್ರೀವ ರೂಪನೇ ಇಷ್ಟೆಲ್ಲ ತಿಳುವಳಿಕೆ ಇದ್ರೆ ಹೈಗ್ರೀವರಿಗೂ ವಿದ್ಯೆಗೂ ಏನು ಸಂಬಂಧ ಅಂತ ಗೊತ್ತಾಗುತ್ತೆ ಎಲ್ಲ ವಿದ್ಯೆಗಳು ಬಂದಿದ್ದು ಹೈಗ್ರೀವ ರೂಪದಿಂದ ಆದ್ದರಿಂದ ಇವತ್ತು ಉಪಕರ್ಮ ಯಾತಕ್ಕೆ ಮಾಡ್ತಾರೆ ಉಪಕರ್ಮ ಅಂದ್ರೆ ಏನು ನಮಗೊಂದು ಕರ್ಮ ಅಷ್ಟೇ ಇರೋದು ಉಪಕರ್ಮ ಅಂದ್ರೆ ಕರ್ಮ ಬಿಡಲಾರ ಕರ್ಮ ಅಂತಾರಲ್ಲ ಹಾಗಾಗಿತ್ತು ಉಪಕರ್ಮ ಉಪಕ್ರಮ ಮಾಡ್ತಕ್ಕಂಥ ಕೆಲಸ ಅಂತ ಉಪಕ್ರಮ ಮಾಡ್ತಕ್ಕಂಥ ಕೆಲಸ ಉಪಕರ್ಮ ಅಂತ ಹೆಸರ ಏನು ಉಪಕ್ರಮ ಉಪಕ್ರಮ ಅಂದ್ರೆ ಬಿಗಿನಿಂಗ್ ಅಂತ ಉಪಕ್ರಮ ಅಂದ್ರೆ ಆರಂಭ ಉಪಸಂಹಾರ ಅಂದ್ರೆ ಕನ್ಕ್ಲೂಷನ್ ಉಪಕ್ರಮ ಆರಂಭ ಏನು ಆರಂಭ ಅಂದ್ರೆ ವೇದಾಧ್ಯಯನದ ಆರಂಭ ಆಗಬೇಕು ಅದಕ್ಕೆ ಉಪಕ್ರಮ ಉಪಕರ್ಮ ಅಂತ ಆಯ್ತು ವೇದಾಧ್ಯಯನವನ್ನು ಪ್ರಾರಂಭಿಸಬೇಕಾದ ದಿವಸ ಅಂತ ಅರ್ಥ ಆಯ್ತು ವೇದ ಓದಬೇಕು ಅಂತ ಅನೇಕರಿಗೆ ಗೊತ್ತಿಲ್ಲ ಉಪನಯನವನ್ನು ಮಾಡ್ತಾರೆ ಅವತ್ತು ಎಲ್ಲ ವೇದ ಹೇಳ್ಕೊಡೋದಿಲ್ಲ ಗಾಯತ್ರಿ ಮಂತ್ರ ಒಂದೇ ಹೇಳ್ಕೊಡೋದು ಉಳಿದೆಲ್ಲ ಅದು ಶುದ್ಧಿ ಬೇಕಾದದ್ದೆಲ್ಲ ಈ ಒಂದು ಸ್ನಾನ ಮಂತ್ರ ಅಪೋ ಇಷ್ಟ ಹೇಳ್ಕೊ ಹೆಚ್ಚು ಮಂತ್ರ ಹೇಳ್ಕೊಡೋದಿಲ್ಲ ಅದು ಕಷ್ಟ ಬರೋ ಚಾನ್ಸಸ್ ಇರೋದಿಲ್ಲ ಆದ್ರಿಂದ ನಿಧಾನವಾಗಿ ಒಂದೇ ಹೇಳ್ಕೊಡುತ್ತೆ ಅವನು ವೇದಾಭ್ಯಾಸ ಶುರು ಮಾಡೋದು ಯಾವಾಗ ಅಂದರೆ ಸಾಮಾನ್ಯವಾಗಿ ಮಾಘ ಮಾಸದಿಂದ ಉಪನಯನದ ಕಾಲ ಪ್ರಾರಂಭ ಮಾಘ ಮಾಸದಿಂದ ಇದು ಶ್ರಾವಣ ಮಾಸ ಅದಕ್ಕೆ ಸಂಧ್ಯಾವನ್ನೆಲ್ಲ ಬಂದಿರುತ್ತೆ ಅವನಿಗೆ ಇನ್ನು ವೇದಾಧ್ಯಯನಕ್ಕೆ ಅವನು ಹಾಕಬೇಕೀಗ ಇವತ್ತಿನಿಂದ ಶುರು ಮಾಡ್ತಾರೆ ಅದಕ್ಕೆ ಉಪಕರ್ಮ ಅಂತ ಹೆಸರಾಯ್ತು ಉಪನಯನ ಮಾಡಿದವನು ವೇದಾಧ್ಯಯನವನ್ನು ರೆಗ್ಯುಲರ್ನ ಶುರು ಮಾಡೋ ದಿವಸ ಆಯ್ತು ಆಮೇಲೆ ಅಡ್ಮಿಷನ್ ಮೊದಲಾಗಿ ಕ್ಲಾಸ್ ಶುರುವಾಗುತ್ತಲ್ಲ ಆಮೇಲೆ ಆತಾಯ್ತು ಅಡ್ಮಿಷನ್ ಮೂಲಾಧ್ಯಯನ ಮುಂದೆ ಶುರುವಾಗಿಬಿಟ್ಟು ಈಗಂತೂ ಒಳಗಟ್ಟೆ ಮುಂಚೆ ಶುರು ಮಾಡಿರ್ತಾರೆ ಆ್ಯಕ್ಚುಯಲ್ ಕ್ಲಾಸಸ್ ಆಗಿ ಶುರುವಾಗುತ್ತೆ ಆ ರೀತಿಯಲ್ಲಿ ನಡೆದ ಪ್ರಸಂಗ ಅದಕ್ಕೆ ಉಪಕರ್ಮ ಅಂದರೆ ವೇದನ ಅಧ್ಯಯನ ಮಾಡಿ ಪ್ರಾರಂಭ ಮಾಡತಕ್ಕಂಥ ದಿವಸ ಅದಕ್ಕೆ ಇನ್ನೊಂದು ಭಾಗ ಇದೆ ಉತ್ಸರ್ಜನ ಅಂತ ಇನ್ನೊಂದು ಕರೀತಾರೆ ವೇದಾಧ್ಯಯನ ನಿಲ್ಲಿಸೋ ದಿವಸ ಅಂತೇಳಿ ವೇದಾಧ್ಯಯನ ನಿಲ್ಲಿಸೋ ದಿವಸ ಅದನ್ನೇ ನಿಲ್ಲಿಸಬೇಕು ಶುರು ಮಾಡಿದಿರ್ತಾರೆ ನಿಲ್ಲಿಸೋದಕ್ಕೆ ನಮಗೇನು ಯೋಚನೆ ಇಲ್ಲ ಅದು ಶುರು ಮಾಡಿದರೆ ನಿಲ್ಲಿಸಬೇಕು ಏನು ನಿಲ್ಲಿಸೋದು ಅಂದರೆ ಏನು ವರ್ಷದಲ್ಲಿ 6 ತಿಂಗಳು ವೇದಗಳನ್ನು ಬಾಯ್ಪಾಠ ಮಾಡಬೇಕು ಹಿಂದಿನ ಕಾಲ ಪುಸ್ತಕ ಓದಿದರೆ ವೇದ ಅಲ್ಲ ಅದು ಕಿವಿಯಿಂದ ಕಿವಿಗೆ ಬರೋದಕ್ಕೆ ಶ್ರುತಿ ಅಂತ ಕರೀತಾರೆ ಯತಸ್ಥ ಹರಿಣಾ ದುಷ್ಟ ಶ್ರುತಾಯೇ ವಾಖಿಲೈರ್ಜನೈ ಶ್ರುತಯ ದುಷ್ಟಯಶ್ಚೈ ತೇನೋಚ್ಯಂತೆ ಪುರಾತನೈ ಅಂತ ಬ್ರಹ್ಮಾಂಡ ಪುರಾಣದ ಮಾತನ್ನು ಆಚಾರ್ಯ ಕೊಡ್ತಾರೆ ಅವು ದರ್ಶನ ದೇವರ ಕಣ್ಣಿಗೆ ಕಾಣಿಸುತ್ತೆ ಉಳಿದವರು ಕಿವಿಗೆ ಬೀಳುತ್ತವಟ್ಟೆ ಕಿವಿಯಿಂದ ಕಿವಿಗೆ ಹೋಗಬೇಕೇ ಹೊರತು ಆ ಬರೆದ್ರೆ ವೇದ ಅಲ್ಲ ಸಿದ್ಧಿ ಹೋದಾಗ ಲೆಕ್ಕ ಬರೆದು ಬಿಟ್ಟರೆ ಸಿದ್ಧಿ ಹೋದಾಗ ಲೆಕ್ಕ ಅದರಿಂದ ಹೋಗಬೇಕದು ಅಂದರೆ 6 ತಿಂಗಳು ವೇದಗಳನ್ನು ಬಾಯ್ಪಾಠ ಮಾಡಿ ಕಲಿಬೇಕು ಅವರು ಅದು ಕಲ್ತಾ ಇತ್ತು ಈಗ ಅರ್ಥ ಮಾಡ್ಕೋಬೇಕಲ್ಲ ಅದನ್ನ ಕಲ್ಲು ನಿಲ್ಲಿಸಿಬಿಟ್ಟು 6 ತಿಂಗಳು ಅರ್ಥ ಮಾಡ್ಕೋಬೇಕದು 6 ತಿಂಗಳು ಅದರ ರೀಇಂಟರ್ಪ್ರಿಟೇಷನ್ 6 ತಿಂಗಳು ಬಾಯ್ಪಾಠ 6 ತಿಂಗಳು ಅದರ ಅರ್ಥ ವಿವೇಚನೆ ಅದಕ್ಕೆ ಉತ್ಸರ್ಜನ ಅಂದರೆ ಬಿಡೋದು ಮುಂದೆ ಈ ಅಧ್ಯಯನ ಶುರು ಮಾಡೋದು ಮತ್ತೆ 6 ತಿಂಗಳು ಮುಗಿತು ಇವತ್ತು ಮತ್ತೆ ಶುರು ಮಾಡೋದು ವೇದಾಧ್ಯಯನವನ್ನು ಮತ್ತೆ 6 ತಿಂಗಳಾದ ಮೇಲೆ ಮತ್ತೆ ಬಿಟ್ಟಿದ್ದು ಮಾಡೋದು ಅದನ್ನು ಕೇಳ್ಬೋದು. ಉತ್ಸರ್ಜನ ಮಾಡೋದೇ ಇಲ್ವಲ್ಲ ಸಾಮಾನ್ಯವಾಗಿ ಪ್ರಶ್ನೆ. ಉಪಕರ್ಮ ಅಂತ ಗೊತ್ತಿದ್ದು ಉತ್ಸರ್ಜನ ಇಲ್ವೇ ಇಲ್ಲ ಅಂತ ಕೇಳಿದ್ರೆ ಅದಕ್ಕೆ ಎರಡು ಒಟ್ಟಿಗೆ ಬಳಸಿಬಿಡ್ತಾರೆ. ಉತ್ಸರ್ಜನ ಉಪಕರ್ಮ ಅಂತಾರೆ ಹೆಸರು ಇವತ್ತಿನ ದಿವಸ. ಎರಡು ಒಂದು ಮಾಡಿಸಲೇ ಬರೋದು ಕಷ್ಟ, ಎರಡು ಮಾಡ ಇನ್ನೂ ಬರಲಿಕ್ಕೆ ಇಲ್ಲ ಅಂದ್ರೆ ಒಟ್ಟಿಗೆ ಯಾವುದೋ ಕಾದ ಸೇರಿಸಿ ಕ್ಲಬ್ ಮಾಡಿಬಿಟ್ಟಿದ್ದಾರೆ. ಉತ್ಸರ್ಜನೆ ಇವತ್ತೇ ಮಾತು, ಎರಡು ಸರ್ತ ತರ್ಪಣ, ಎರಡು ಸರ್ತ ಎಲ್ಲ ಕೊಡ್ತಾರೆ. ಯಾತಕ್ಕೆ ಎರಡು ಸರ್ತ ಹೋಮ ನೋಡಿದ್ದೆ, ಎರಡು ಹೋಮ ಮಾಡ್ತಾರೆ, ಒಂದು ಬಿಡೋ ಹೋಮ, ಒಂದು ತಗೊಳ್ಳೋ ಹೋಮ. ಅದಕ್ಕೆ ಗಣೇಶರು ನಮಗೆ ಉಪಕರ್ಮ ಏನಾಗಿದೆ ಗೊತ್ತೇನು, ಜನವಾರ ಹಾಕೊಳ್ಳು ಒಂದು ಆಗಿಬಿಟ್ಟಿದೆ. ಹೇಳ್ತಾನೆ ಮಾಡಿ ನಾ ಬರ್ಲಿಕ್ಕಾಗಲ್ಲ, ಬತ್ತಿ ಸ್ಥಿತಿ ಹಾಕೊಂಡು ಹೋಗ್ಬಿಡ್ತೇನೆ ಅಂತ ಹೇಳ್ತಾ ಅದಲ್ಲ. ಅದು ಅಡ್ಮಿಷನ್ ಅಂತ ಹೇಳಿದ್ರೆ ಎದುರಿಗಿದ್ದು ಎಲ್ಲ ಕೊಟ್ಟು ಸೈನ್ ಮಾಡಿ ಅಡ್ಮಿಟ್ ಆಗಿ ನಾನು ಬಂದು ನೀನೇ ಅಡ್ಮಿಟ್ ಆಗೋದು ಅರ್ಥ ಇಲ್ಲ. ಉಪಕರ್ಮ ಖುಷಿ ಪೂರ್ತಿ ಕೂತಿದ್ದು ಋಷಿಗಳ ಪೂಜೆ ಮಾಡಬೇಕು. ಋಷಿಗಳಿಂದ ವೇದ ಹೊರಗೆ ಬಂದಿರೋದ್ರಿಂದ ಸಪ್ತ ಋಷಿಗಳನ್ನ ಪೂಜೆ ಮಾಡಿ ಮೂಲರು ಎಲ್ಲರಿಗೂ ಬಂದಿದ್ದು ಜ್ಞಾನ ಬಂದಿದ್ದು ಹೈಗ್ರೀವ್ ರೂಪದಿಂದ ವೇದವ್ಯಾಸ ರೂಪದಿಂದ ಆದ್ದರಿಂದ ಎಲ್ಲ ಆರಾಧನೆ ಮಾಡ್ತಾ ಇದ್ದಾರೆ. ಇವತ್ತು ಹೈಗ್ರೀವ ಜಯಂತಿ ಆದ್ರೆ ಲಿಂಕ್ ಆಯ್ತು. ಹೈಗ್ರೀವ ದೇವರ ಅವತಾರವನ್ನು ಮಾಡಿ ಇಡೀ ಶಾಸ್ತ್ರವನ್ನ ಹೊರಗೆ ಹಾಕಿದಂತ ದಿವಸವಾದ್ದರಿಂದ ಆಕ್ಚುಲಿ ಹುಣ್ಣಿಮೆ ಅಧ್ಯಯನಕ್ಕೆ ಒಳ್ಳೆ ದಿವಸ ಅಲ್ಲ, ಮನೆಗಳಿಗೆ ಗೊತ್ತಿಲ್ಲ. ಹುಣ್ಣಿ ಒಳ್ಳೆ ದಿವಸ ಅಧ್ಯಯನಕ್ಕಲ್ಲ, ಇದು ಎಕ್ಸೆಪ್ಷನ್. ಇವತ್ತಿನ ದಿವಸ ಅವರು ಅವತಾರ ಮಾಡಿದ್ರಿಂದ ಎಕ್ಸೆಪ್ಷನ್, ವಿಶೇಷವಾದ ಮಹತ್ವ ಬರ್ತದೆ. ಇದು ಬರ್ತಿರಲಿಲ್ಲ, ವಿಶೇಷ ಮಹತ್ವವನ್ನು ಕೊಡಕ್ಕೋಸ್ಕರವಾಗಿ ಚತುರ್ದಶಿ ಒಳ್ಳೆ ದಿವಸ ಅಲ್ಲ. ನಿನ್ನೆ ಋಗ್ವೇ ಯಜುರ್ವೇದಿಗಳಿಗೆ ಇವರಿಗೆ ಒಂದು ನಕ್ಷತ್ರ ಹುಣ್ಣಿಮೆ ಮುಖ್ಯ, ನಕ್ಷತ್ರ ಕೆಲವರಿಗೆ ತಿಥಿ ಮುಖ್ಯ, ಇವು ಎರಡು ಅನ್ನ ದಿವಸಗಳೇ. ಆದರೆ ಹೈಗ್ರೀವ ದೇವರಿಗೆ ಲಿಂಕ್ ಆಗಿರೋದ್ರಿಂದ ಈ ತಿಂಗಳಲ್ಲಿ ಮಾತ್ರ ವ್ಯಾಲಿಡ್, ಉಳು ತಿಂಗಳಲ್ಲಿ ವ್ಯಾಲಿಡ್ ಅಲ್ಲ, ಬೇರೆದಕ್ಕೆ ಬರುತ್ತೆ. ವೇದಾಧ್ಯಯನ ಕನಧ್ಯಯನಗಳವೆಲ್ಲ ಕೂಡ ಇವತ್ತು ಮಾತ್ರ ಶ್ರೇಷ್ಠ. ಆದ್ದರಿಂದ ಉಪಕರ್ಮ ದಿವಸ ಹೈಗ್ರೀವ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಅಂಬೋದಕ್ಕಿಂತ ಹೈಗ್ರೀವ ಜಯಂತಿ ಅಂತಲೇ ಉಪಕರ್ಮ ಶುರುವಾಯಿತು ಅಂತ. ಹೈಗ್ರೀವ ಜಯಂತಿ ಅನ್ನೋ ಕಾರಣಕ್ಕೇನೆ ಉಪಕರ್ಮ ಶುರುವಾಗಿದೆ. ಈಗ ಹೈಗ್ರೀವ ದೇವರನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ವಿಶಿಷ್ಟವಾದ ಸಿದ್ಧಿ ಪಡೆಯಬಹುದು ಅಂತ ಕಾರಣ. ಇನ್ನು ಮುಂದಿನ ಭಾಗ ಹೈಗ್ರೀವ ದೇವರ ಉಲ್ಲೇಖ ವೇದಗಳಿಂದ ಪ್ರಾರಂಭವಾಗುತ್ತೆ. ವೇದಗಳಲ್ಲಿ ಹೈಗ್ರೀವ ದೇವರ ಮಹಿಮೆ ಇದೆ, ಅನಂತರ ಉಪನಿಷತ್ತುಗಳಲ್ಲಿ ಹೈಗ್ರೀವ ದೇವರ ಮಹಿಮೆ ಇದೆ, ಬೃಹದಾರಣ್ಯಕದಲ್ಲಿ ಹೈಗ್ರೀವ ದೇವರ ಮಹಿಮೆ ಇದೆಲ್ಲ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುತ್ತೆ. ಆಚಾರ್ಯ ತಮ್ಮ ಭಾಷ್ಯದಲ್ಲಿ ವಿಸ್ತಾರವಾಗಿ ಅದರ ಪರಿಚಯವನ್ನೆಲ್ಲ ಮಾಡಿಕೊಡುತ್ತಾರೆ. ಎರಡಾಯಿತು. ಮತ್ತೆ ಮುಂದೆ ಪುರಾಣಗಳಲ್ಲಿ, ಬೇಕಾದಷ್ಟು ಪುರಾಣಗಳಲ್ಲಿ ಹೈಗ್ರೀವ ದೇವರ ಮಹಿಮೆ ಬರುತ್ತೆ. ಹೈಗ್ರೀವ ದೇವರ ಮೇಲೆ ಭವಿಷ್ಯೋತ್ತರ ಪುರಾಣಾದಿಗಳಲ್ಲಿ ಹೈಗ್ರೀವ ಪಂಜರ ಅಂತಕ್ಕಂಥ ಪೂರ್ವವಾದಂಥ ಸ್ತೋತ್ರವು. ಹೈಗ್ರೀವ ಪಂಜರ ಅಂದ್ರೆ ಪಂಜರ ಅಂದ್ರೆ ಕವಚ ಅಂತ, ಹೈಗ್ರೀವ ಕವಚ. ಹೈಗ್ರೀವ ದೇವರು ನಮ್ಮನ್ನ ಸರ್ವಾತ್ಮನ ಪಾಲಿಸಲಿ ಅಂತ ಬೇಡ್ಕೊಳ್ತಕ್ಕಂಥದ್ದು. ನನ್ನ ಹಯಗ್ರೀವ ಅಷ್ಟೋತ್ತರ ನಾಮಸ್ತೋತ್ರ, ಅಷ್ಟೋತ್ತರ ಶತನಾಮ ಸ್ತೋತ್ರ, ಹಯಗ್ರೀವ ಸಹಸ್ರನಾಮ ಸ್ತೋತ್ರ ಇವೆಲ್ಲವೂ ಕೂಡ ಉಂಟು. ಇನ್ನು ಹೈಗ್ರೀವ ದ್ವಾದಶ ರಾಮಸ್ತೋತ್ರ ಅಂತ ಹನ್ನೆರಡು ಹೆಸರುಗಳು ಹೈಗ್ರೀವ ದೇವರಿಗಳು. ಆಮೇಲೆ ಒಟ್ಟು ನಮ್ಮ ಸ್ತೋತ್ರ ಬಾಲಿಕದಲ್ಲಿ 21 ಸ್ತೋತ್ರ ಪ್ರಿಂಟ್ ಆಗಿದೆ. ಹೈಗ್ರೀವ ದೇವರ ಮೇಲೆ 21 ಸ್ತೋತ್ರ ಇದೆ. ಅದರಲ್ಲಿ ಮುಂದೆ ಬಹಳ ಮುಖ್ಯವಾಗಿ ಹೈಗ್ರೀವ ದೇವರ ಮೇಲೆ ಹೆಚ್ಚು ಸ್ತೋತ್ರ ಬರೆದವರು ಅಂದರೆ ವಾದಿರಾಜಸ್ವಾಮಿ. ಒಟ್ಟು 21 9 ಅವರೇ ಬರೆದ ಸ್ತೋತ್ರಗಳು. ಹೈಗ್ರೀವ ಪಂಚಕ ಅಂತೊಂದು ಬರೀತಾರೆ, ಹೈಗ್ರೀವ ಪಂಚಕ 5 ಶ್ಲೋಕಗಳು. ಆಮೇಲೆ ಹಯಗ್ರೀವ ಸಂಪದಾ ಸ್ತೋತ್ರ ಅಂತ 3 ಶ್ಲೋಕಗಳು ಅಲ್ಲೇ ಹೇಳೋದು. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋವದೇ ತಸ್ಯ ನಿಸ್ಸರತೆ ವಾಣಿ ಜನ್ಮಕನ್ಯಾ ಪ್ರವಾಹವತ್. ಯಾರು ಹಯಗ್ರೀವ 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 ಅಂತ 3 ಸರ್ತೆ ಅಂತಾರೆ, ಅವರ ಬಾಯಿಯಿಂದ ಮಾತು ಗಂಗಾ ಪ್ರವಾಹವನ್ನ ಬರುತ್ತೆ ಅಂತ ಹೇಳ್ತಾರೆ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಗುತಿ ಕೊಟ್ಟು ಮಿಕ್ಕ ಭಾರ ಹೊರುವನು. 3 ಸತ್ತ ಕೃಷ್ಣ 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 ಅಂದರೆ ಕಷ್ಟ ಹೋಗುತ್ತೆ. 3 ಸತ್ತ ಹೈಗ್ರೀವ ಹಯಗ್ರೀವ ಹಯಗ್ರೀವ ಅಂದರೆ ಅವನ ಬಾಯಿಯಿಂದ ಒಳ್ಳೆ ಪೂರ್ವವಾದಂಥ ವಾಕ್ ಲಹರಿ ಬರುತ್ತೆ ಅಂತ. ಅಸ್ಖಲಿತವಾದ ಗಂಗಾ ಪ್ರವಾಹದಂಥ ಮಾತು ಬರಬೇಕು ಅಂದರೆ ಹೈಗ್ರೀವ ದೇವರ ಸ್ಮರಣೆ ಮಾಡಬೇಕು. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇ ತಸ್ಯ ನಿಸ್ಸರತೆ ವಾಣಿ ಎನ್ನು ಕನ್ಯಾ ಪ್ರವಾಹವ. ಯಾತಕ್ಕೆ ಅದೇ ಸಕಲ ವಿದ್ಯೆಗಳನ್ನು ಕೂಡ ಪ್ರಸಾರ ಮಾಡಿದ ರೂಪ. ಆದ್ದರಿಂದ ಹೈಗ್ರೀವದ ಸ್ಮರಣೆಯಿಂದ ಒಳ್ಳೆ ವಿದ್ಯಾವಂತನಾಗ್ತಾನೆ ಎಂಬುದು ಭಾರಿ ವಿಶೇಷ. ಅದನ್ನು ನೋಡಬೇಕಾದ್ರೆ ಡಾಕ್ಟರ್ ಮೇಲೆ ಪ್ರಯೋಗ ಮಾಡಿ ನೋಡಿ ಒಳ್ಳೆ ಬುದ್ಧಿವಂತರಾಗ್ತಾರೆ. ಆ ಮಂತ್ರ ಹೇಳೋಷ್ಟಾದ್ರೂ ಜಾಣತನಾಗಬೇಕಷ್ಟು ಅವರಿಗೆ, ಇಲ್ಲದವರು ಪೂರ್ತಿ ದಾಟ ಆಗಿಬಿಡ್ತಾರೆ. ಮತ್ತು ಔಷಧಿ ಹೋಗೋಷ್ಟಾದರೂ ರೋಗಿ ಬದುಕಿದ್ರೆ ಉದ್ಧಾರ ಮಾಡಬಹುದು, ಅದೇ ಹೋಗೋದಿಲ್ಲ ಅಂದರೆ ಏನೋ ಮಾಡೋಕ್ಕಾಗೋದಿಲ್ಲ. ಆ ಟೈಪ್ ಹಯಗ್ರೀವ ಹಯಗ್ರೀವ ಅನ್ನೋ ಮಾತು. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ. ಹಯಗ್ರೀವ 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 ಅಂತ ಅವನು ಅಂತಾನೆ. ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಪಾಪಗಳೆಲ್ಲ ದೂರ ಓಡೋಗಿ ಬಿಡುತ್ತೆ. ಹಯಗ್ರೀವ ಹಯಗ್ರೀವ ಪಾಪಿಯಾದ ಹಯಗ್ರೀವಾಸನ್ನೇ ಓಡೋಗ ಪಾಪಗಳೆಲ್ಲ ಓಡೋಗಿ ಬಿಡುತ್ತೆ. ಮೂಸತ್ ಹಯಗ್ರೀವ ಅಂದ್ರೆ ಎಲ್ಲ ಪಾಪಗಳು ಹೋಯ್ತು ಅಂತ ಅರ್ಥ. ಅಲ್ಲಿ ಹೇಳ್ತಾರೆ ಹೇಗೆ ಹೋಗುತ್ತೆ ಅಂತ ಕವಿ ವಾಜರಾಸವನ ದೊಡ್ಡ ಕವಿಗಳಾದ್ರೆ ದೃಷ್ಟಾಂತ ಕೊಡ್ತಾರೆ. ದರಿದ್ರಮಿವ ಯೋಹಿತ, ಈ ಬಡವನನ್ನ ಈ ಕಾಮಕಸ್ತರಲ್ಲಿ ಬಿಟ್ಟು ಹೋಗ್ತಾರಲ್ಲ ಹಾಗೆ, ದುಡ್ಡಿದ್ದರೆ ಎಂಟ್ರಿ ನೋ ಎಂಟ್ರಿ. ಈ ವೇಶ್ಯರೆಲ್ಲ ಧನಕ್ಕೋಸ್ಕರವಾಗಿ ಹೇಗೆ ಆಹ್ವಾನವನ್ನು ಮಾಡ್ತಾರೋ, ಧನ ಇಲ್ಲದಾಗ ಪುರುಷನ ಬಿಟ್ಟು ಬಿಡ್ತಾರೋ, ಅದಕ್ಕೆ ದರಿದ್ರಮಿವ ಯೋಹಿತ, ದರಿದ್ರ ಪುರುಷನನ್ನ ಕಾಮುಕ ಸ್ತ್ರೀಯರು ಬಿಟ್ಟು ಹೋಗೋ ಹಾಗೆ ಪಾಪಗಳೆಲ್ಲ ಹಯಗ್ರೀವ 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 ಅನ್ನೋರನ್ನ ಬಿಟ್ಟು ಹೋಗಿಬಿಡುತ್ತೆ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವೈ ಧ್ವನಿ, ಯಾರು ಹಯಗ್ರೀವ 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 ಅನ್ನೋ ಧ್ವನಿಯನ್ನು ಹೊರಡಿಸ್ತಾರೆ ಅದಂತಿಂತ ಅದೊಂದೆಲ್ಲ ವಿಶೋಭತೆ ತೂ ವೈಕುಂಠ ಕವಾಟೋದ್ಘಾಟರ ಧ್ವನಿ ಅಂತ ಕರೀತಾರೆ. ಅದು ವೈಕುಂಠದ ಬಾಗಿಲನ್ನು ತೆಗೆಯ ಶಬ್ದ ಆಗುತ್ತೆ ಅಂತ ಹೇಳ್ತಾರೆ. ವೈಕುಂಠ ಕವಾಟ ಉದ್ಘಾಟನ ಧ್ವನಿ ಇದು ಹಯಗ್ರೀವ ಅಂದ್ರೆ ಆಗಲೇ ಬಾಗಿಲು ತೆಗೆದು ಬಿಡ್ತಾರೆ ಅಂತ ವೈಕುಂಠದ ಬಾಗಿಲನ್ನ. ಅಷ್ಟರ ಮಟ್ಟಿಗೆ ಸಿದ್ಧಿ ಇದೆ. ಅದು ಹಯಗ್ರೀವ ಸಂಪದಾ ಸ್ತೋತ್ರ ಅಂತ ಒಟ್ಟು ಹಯಗ್ರೀವ ಅಂತ ಒಂಬತ್ತು ಸತ್ತು ಉಪಯೋಗಿಸಿದ್ದಾರೆ. ಹಯಗ್ರೀವ ಹಯಗ್ರೀವ ಅಂತ ಹೇಳೋದು ಎಷ್ಟು ಪರಿಣಾಮಕಾರಿ ಅಂತೇಳಿ ಜನಕ್ಕೆ ಅಷ್ಟೇ ಅರ್ಥ ಆಗೋದಿಲ್ಲ ಅಂತೇಳಿ ಯಾಗೋ ಅನ್ನೋದಿಲ್ಲ ಅಂತ ಗೊತ್ತವರಿಗೆ ಅದು ಹಯಗ್ರೀವ ಅಂತ ಒಂದು ಭಕ್ಷಣೆ ಮಾಡಿ ಕೊಟ್ಟರು. ಕೊನೆಗೆ ಹಯಗ್ರೀವ ಆಕ್ರಿ ಹಯಗ್ರೀವ ಆಕ್ರಿ ಹಯಗ್ರೀವ ಆಕ್ರಿ ಅಂದ ಒಂದು ಕೊನೆಗೆ ಮೂರ್ಖ ತಂದೆ ಅಂತ ಬಿಡೋದಿಲ್ಲ. ಇದು ಕೇಳೋರು ಹಯಗ್ರೀವ ಬೇಕಾದ್ರೆ ಬಿಡು ಅಂತಾರೆ. ಪಾಪ ಬಡಿಸ ಕೆಲಸ ಬಿಟ್ಟು ಒಂದು ಪ್ರವಚನ ಮಾಡೋ ಯೋಗ ಬರುತ್ತೆ ಅವನಿಗೆ. ಹಯಗ್ರೀವ ಬೇಕಾ ಹಯಗ್ರೀವ ಕೇಳಿ 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 ಅವರಿಗೂ ಕೂಡ ಹಯಗ್ರೀವ ಹಾಕಿ 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 ಅಂತ ಅವರಿಗೂ ಬರಬೇಕಾದ್ರೆ ವಜ್ರಾಜ ಸ್ವಾಮಿ ಮಾಡಿರೋ ಉಪಾಯರು ಹೇಗಿರಬೇಕು ನೋಡ್ಬೇಕಾದ್ರೆ. ವಜ್ರಾಜ ಸ್ವಾಮಿಗಳು ಕಂಪಲ್ಸರಿ ಮನುಷ್ಯನಿಗೆ ಈ ಊಟಕ್ಕೂ ಅದಕ್ಕೂ ಕೂಡ ಅನ್ನೇಷು ಜಾಗೃತ ಅಂತ ಕರೀತಾರೆ ಉಪನಿಷತ್ತು. ಅನ್ನೇಷು ಜಾಗೃತ, ನಮ್ಗೆ ಅನ್ನ ಅಂದ್ರೆ ಎಚ್ಚರ ಆಗ್ತದೆ, ಜ್ಞಾನ ಅಂದ್ರೆ ಎಚ್ಚರ ತಪ್ಪದೆ ಅಂತ ಹೇಳ್ತಾರೆ. ಜ್ಞಾನ ಅಂದ್ರೆ ಎಚ್ಚರ ತಪ್ಪದೆ, ಅನ್ನ ಅಂದ್ರೆ ಎಚ್ಚರ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹೈದ್ರಿವಾದ್ರೆ ಎಚ್ಚರ ಆಗ್ಬೇಕಲ್ಲ, ಜ್ಞಾನ ಬರಬೇಕು. ಅದು ಎಷ್ಟು ಅದ್ಭುತ ಮಾಡಿದ್ರು ಹೋಗಲಪ್ಪ, ಕಾಸ್ಟ್ಲಿ ಅಲ್ಲ ಮತ್ತೆ ಬಹಳ ಸಿಂಪಲ್ ಅದು, ಭಾರಿ ಸಿಂಪಲ್. ಏನು ಕಷ್ಟಪಡ್ಬೇಕಾಗಿ ಮನೆ ಏನಿಲ್ಲ ಅಂದ್ರೆ ಅದು ಮಾಡಕ್ ಬರುತ್ತೆ. ಬೆಳೆ ಬೆಲ್ಲ ಇಲ್ಲ ಅಂದ್ರೆ ಸಾಧ್ಯ ಇಲ್ಲಲ್ಲ, ಅದು ಯಾವ ಭಾಷೆಗೆ ಏನೇನಬೇಕು. ಇದಕ್ಕೆ ಏನು ಬೇಕಿಲ್ಲ, ಸಿಂಪ್ಲೆಸ್ಟ್ ಪಾಸಿಬಲ್. ಹೈಗ್ರೀವಾರ್ದು ಎಷ್ಟು ಸುಲಭ, ಹೈಗ್ರೀವ ಮಾಡೋದು ಅಷ್ಟೇ ಸುಲಭ ಅಂತ ಅದನ್ನು ವಾದಿರಾಜ ಸ್ವಾಮಿಗಳು ಮಾಡಿ ಒಳ್ಳೆ ರೀತಿಯಲ್ಲಿ ನಮಗೆ ಜ್ಞಾನ ಕಾರ್ಯ ವಿಷಯ ಸ್ವತಃ ಹೈಗ್ರೀವ ಉಪಾಸಕರವರು, ಹೈಗ್ರೀವ ಆರಾಧಕರು. ಹೈಗ್ರೀವ ಬಗ್ಗೆ ಅವ್ರು ಹುಡುಕೊಂಡು ಬಂದ ಕತೆ ಅವ್ರ ಚರಿತ್ರೆ ಓದೋರಿಗೆಲ್ಲ ಗೊತ್ತು. ಸ್ವತಃ ಹುಡುಕೊಂಡು ಬಂದು ಇವತ್ತಿಗೂ ಅವರ ಮಠದಲ್ಲಿ ಅವರನ್ನು ಹುಡುಕೊಂಡು ಬಂದು ಹೈಗ್ರೀವ ದೇವರ ವಿಗ್ರಹವನ್ನು ನಾವು ಕಾಣ್ತೇವೆ. ವಿಶೇಷ ಆರಾಧನೆ ಮಾಡಿದ್ರ ಫಲ ಅವರಲ್ಲೇ ಕಾಣ್ತೇವೆ ನಾವು. ಎಂಥ ಗ್ರಂಥಗಳನ್ನು ಕೊಟ್ಟವರು, ಯುಕ್ತಿ ಮಲ್ಲಿಕಾಯರು, ರುಕ್ಮಿಣಿಜ ವಿಜಯ ಏನು, ಸರಸ ಭಾರತಿ ವಿಲಾಸ ಏನು, ಶುಚಿತತ್ವ ಪ್ರಕಾಶಿಕ, ಮಹಾಭಾರತ ಲಕ್ಷಾಲಂಕಾರ, ಮಹಾಭಾರತ ಆಚರಣೆಗೆ ಭಾವಪ್ರಕಾಶಿಕ, ಅದು ಬರೀತಾರೆ ಅಲ್ಲ, ಎಷ್ಟು ಅದ್ಭುತವಾಗಿ ಬರೀತಾರೆ, ಸ್ವಾರಸ್ಯವಾಗಿ ಬರೀತಾರೆ, ಚಮತ್ಕಾರ ಪೂರ್ವಕವಾಗಿ ಬರೀತಾರೆ. ಎಂತ ಕೇಳಬಾರ್ದು ಅಂದ್ರೆ ಕಿವಿಗೊಟ್ಟು ಕೇಳಬೇಕು, ಆ ರೀತಿ ಬರೀತಾರೆ ಅವ್ರ ಶ್ಲೋಕಗಳೇ. ಹಾಗೆ ಖಂಡಿ ಭವದ್ ಬಹುಲ ಡಿಂಡಿ ರಜುಮ್ಮಣಸು ಚಂಡೀಕೃತೋ ದಧಿಮಃ ಕಾಂಡಾತಿ ಚಿತ್ರಗತಿ ಸೌಂಡಾಧ್ಯ ಹೈಮರದ ಭಾಂಡಾಪ್ರಮೇಯ ಚರಿತ ಚಂಡಾಶ್ವ ಕಂಠಮತ ಶುಂಡಾರ ದುರ್ಹೃದಯ ಗಂಡಾಭಿ ಖಂಡ ಕರದೋಹ ಚಂಡಾಮರೇಶಾಯ ತುಂಡಾಕೃತೆ ದೃಶಮ ಖಂಡಾಮಲಂ ಪ್ರದಿಶಮೇ. ಆ ಸ್ತೋತ್ರ ಕೇಳಿದ ಸಂಸ್ಕೃತ ಕರೆಯಲೇಬೇಕು ಅನ್ನೋಷ್ಟು ಮಟ್ಟಿಗೆ ಬರೀ ಡಕಾರದ ಪ್ರಾಸವನ್ನು ತಂದು ಬಿಟ್ಟು ಅಟ್ ಆಕರ್ಷಕ ಹೈಗ್ರೀವ ಸ್ತೋತ್ರನೇ. ದಶಾವತಾರ ಸ್ತುತಿ ಹೆಸರಿಗೆ ದಶಾವತಾರ ಸ್ತುತಿ, ಮೊದಲನೇದು ಮತ್ಸ್ಯಾವತಾರ ಸ್ತುತಿ, ಎರಡು ಹೈಗ್ರೀವಾವತಾರ ಸ್ತುತಿ, ಎರಡು ವೇದ ಕೊಟ್ಟ ರೂಪಗಳಾದ್ರಿಂದ ಮತ್ಸ್ಯಕ ರೂಪದ ಯೋಧ ವಿಹಾರಿ ವೇದ ವಿನೇತ್ರ ಚತುರ್ಮುಖ ವಂದ್ಯ ಭಾಗವತ್ಪುರಾಣದಲ್ಲಿ ಬರುತ್ತೆ. ಬ್ರಹ್ಮದೇವರಿಂದ ಹೈಗ್ರೀವಾಸುರ ಅಂತ ಇನ್ನೊಬ್ಬ, ಅವನು ಹೈಗ್ರೀವಾಸುರನೇ. ವೇದಗಳನ್ನು ತಂದಾಗ ಪರಮಾತ್ಮ ಮತ್ಸ್ಯ ರೂಪದಿಂದ ತಂದುಕೊಟ್ಟ ಕಥೆ ಭಾಗವತ ಪುರಾಣದಲ್ಲಿ ಬರುತ್ತೆ. ಇನ್ನೊಮ್ಮೆ ಇನ್ನೊಬ್ಬ ಹಯಗ್ರೀವಾಸರ ವೇದಗಳನ್ನು ಕದ್ದಾಗ ಪರಮಾತ್ಮ ಅವನ್ನ ಹಯಗ್ರೀವಾಸ ರೂಪದಿಂದ ಕೊಂದುಬಿಟ್ಟು ತಂದುಕೊಂಡ ಕಥೆ ಬರುತ್ತೆ. ಅದಕ್ಕೆ ಎರಡಕ್ಕೆ ಲಿಂಕ್ ಮಾಡೋದಕ್ಕೋಸ್ಕರ ಪಂಚಾವತಾರ ಜೊತೆಗೇನೆ ಹೈಗ್ರೀವ ಸ್ತೋತ್ರಗಳು ಮಾಡಿಬಿಟ್ಟಿದ್ದಾರೆ. ಅದು ಭಾರಿ ವಿಷಯ. ಆ ದೃಷ್ಟಿಯಲ್ಲಿ ವಜ್ರಾಜ ಸ್ವಾಮಿಗಳ ಹೈಗ್ರೀವ ರೂಪದ ಬಗ್ಗೆ ತುಂಬ ಮಾಹಿತಿಗಳನ್ನು ಕೊಟ್ಟಂತಹ ವಿಶೇಷವಾದ ಹಿರಿಮೆ ಮಾಡಿದವು. ಅದರಲ್ಲಿ ಪಂಚಶ್ಲೋಕಿನೂ ಬರೀತಾರೆ. ಈ ಮೂರು ಶ್ಲೋಕನು ಮೂರು ಶ್ಲೋಕ, ಐದು ಶ್ಲೋಕ, ಆಮೇಲೆ ಅಷ್ಟಕ ಎಂಟು ಶ್ಲೋಕ, ಆಮೇಲೆ ಹನ್ನೆರಡು ಶ್ಲೋಕ, ಹದಿನೈದು ಶ್ಲೋಕ, ಯಾವ್ದಾರು ಹೇಳಿದ್ರು ಕೊನೆ ಪಟ್ಟಂತ ಎಲ್ಲ ಶ್ಲೋಕನೂ ಬರೆದಿದ್ದಾರೆ. ಅದರಲ್ಲಿ ಅಷ್ಟಕದಲ್ಲಿ ಹಯಾಶ್ಚ ಅಷ್ಟಕ, ಹೈವದರ ವೃತ್ಯಷ್ಟಕ, ಹಯಾಶ್ಚ ಪಂಚಕ, ಅನೇಕ ರೀತಿಯ ಸ್ತೋತ್ರಗಳು ಬರೋದು ಹೇಳ್ತಾರೆ. ನಾನು ಭಾರಿ ಬುದ್ಧಿವಂತನಾಗಿದ್ದೇನೆ, ನಶಸ್ತ್ರೀ ಮೇ ವೃತ್ಯ, ನಾನೇನು ಶಸ್ತ್ರ ಹಿಡಿದವನಲ್ಲ, ಆಳಕಾಲ ಇಟ್ಟವನಲ್ಲ, ಅದೇನೋ ವಾಮಾಚಾರ ವಿಮಾಚಾರ ಮಾಡಿದವನಲ್ಲ, ನನಗೆ ಯಾವುದೂ ಗೊತ್ತಿಲ್ಲ. ನನಗೆ ಗೊತ್ತಿರೋದೊಂದೇ ಹಯ ಹಯಗ್ರೀವ ಹಯಗ್ರೀವ ಅನ್ನೋದೇ ಗೊತ್ತು ಅಂತ ಹೇಳಿದ. ಹಯಗ್ರೀವ ಹಯಗ್ರೀವ ಅಂತ ಒಂದು ಗೊತ್ತಿದ್ದಕ್ಕೆ ಎಷ್ಟು ನಾನು ವಿಶೇಷವಾದ ಸಿದ್ಧಿ ಪಡೆದಿದ್ದೇನೆ ಅಂತ ಹೇಳಿದ. ಇತರ ನೋಡಿದ ಮೇಲಾದರೂ ಕೂಡ ನಾವು ಹಯಗ್ರೀವ ಅನ್ನೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಗೊತ್ತಾಗ. ಅವರ ಅಂಕಿತನೇ ಹಯವದನ, ಅವರು ತಮ್ಮ ಕನ್ನಡ ಕೃತಿಗಳೆಲ್ಲ ಇಟ್ಟ ಅಂಕಿತ ಹಯವದನ ಅಂಕಿತನೇ ಅವರಿಗೆ. ಹಯವದನ ವಿಠಲರು ಅಂತ ಬೇರೆ ಇದ್ದಾರೆ. ಹಯವದನ ವಿಠಲರು ವಿಜಯದಾಸರ ತಮ್ಮಂದಿರವರು, ಆನಂದದಾಸರು ಅಂತ ಅವರ ಹೆಸರು. ವಿಜಯ ಹಯವದನ ವಿಠಲರು ಅವರ ಹೆಸರು. ಹಯವದನ ಇವರ ಅಂಕಿತ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಹಯವದನ ಬೇರೆ, ಹಯವದನ ವಿಠಲ ಅನ್ನೋ ಅಂಕಿತದ ಬರಬೇಕು. ವಾದಿರಾಜ ಸ್ವಾಮಿಗಳು ಹಯವದನ ಅಂಕಿತದಿಂದ ಎಷ್ಟು ಕೃತಿಗಳನ್ನು ಬರೆದಿದ್ದಾರೆ. ತಮ್ಮ ಕುಣಿಸಿ ವಿಜಯದ ಎರಡನೇ ಶ್ಲೋಕದಲ್ಲಿ ಹಯಗ್ರೀವ ದೇವರ ಸ್ತೋತ್ರವನ್ನು ಮಾಡ್ತಾರೆ. ಸಚ್ಛಾಸ್ತ್ರೋಜಿತ ವರ್ತ್ಮನ ಪದಮಿದಂ ಧ್ಯಾಯನ್ ಮದಂಕ ಅಂಕಿತೋ ಮನ್ಮಂತ್ರಂ ಜಪ ಶಾಸ್ತ್ರ ಸಂಪದ ಮಥೋ ದಾಶ್ಯಾಭಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದನ್ ನಿರ್ಭವೇ ಇತ್ಯಾಘೋಷಯತಿ ವಯಃ ಕರಚಯೈ ತಂ ವಾಜಿವಕ್ತ್ರಂ ಭಜೆ. ವಾಜಿವಕ್ತ್ರ ವಕ್ತ್ರ ಅಂದ್ರೆ ಮುಖ, ಗಜವಕ್ತ್ರ ಗಜವದರ, ಹಯ ಗಜವಕ್ತ್ರ ಹಯವಕ್ತ್ರ ಹಯವದರ, ಹಯಮುಖರನ್ನು ಸ್ಮರಣೆ ಮಾಡ್ತಾ ಇದ್ದೇನೆ. ಆ ರೂಪ ಹೇಗಿದೆ ಅಂದರೆ ಆಚಾರ್ಯ ಹೇಳ್ತಾರೆ, ಶಂಖಾಕ್ಷ ಪುಸ್ತಕ ಯುತಾಬ್ಜ ಬಾಹು ಸುಬೋಧ ಯುತಾಬ್ಜ ಬಾಹು. ಶಂಖ ಅಕ್ಷಕ ಅಕ್ಷ ಅಕ್ಷ ಅಂದರೆ ಜಪಮಾಲೆ, ಒಂದು ಕೈಯಲ್ಲಿ ಶಂಖ, ಒಂದು ಕೈಯಲ್ಲಿ ಜಪಮಾಲೆ, ಇನ್ನೊಂದು ಕೈಯಲ್ಲಿ ಸುಬೋಧ ಜ್ಞಾನ ಮುದ್ರೆ, ಇನ್ನೊಂದು ಕಡೆ ಪುಸ್ತಕ ಪುಸ್ತಕ ಇಟ್ಕೊಂಡಿದ್ದಾರೆ. ವೇದವ್ಯಾಸ ಹಯಗ್ರೀವ ದೇವರ ಕೈಯಲ್ಲಿ ಪುಸ್ತಕ ಇದೆ. ಇದೇನು ತೋರಿಸುತ್ತೆ ಅಂತ ಹೇಳ್ತಾರೆ, ಹಯಗ್ರೀವ ದೇವರು ಈ ನಾಲ್ಕನ್ನು ನಾಲ್ಕು ಕೈಯಲ್ಲಿ ಹಿಡ್ಕೊಂಡು ನಮಗೆ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ, ಸಚ್ಛಾಸ್ತ್ರೋಜಿತ ವರ್ತ್ಮನ ಪದಮಿದಂ ಧ್ಯಾಯನ್ ಮದಂಕಾಂಕಿತೋ. ಸಚ್ ಕೈಯಲ್ಲಿ ಶಾಸ್ತ್ರ ಹಿಡ್ಕೊಂಡಿದ್ದಾರೆ. ಸಚ್ಛಾಸ್ತ್ರೋಜಿತ ವರ್ತ್ಮನ, ನಾನು ಆರಾಧನೆ ಮಾಡು, ತಲೆ ದೋಷ ಮಾಡಬೇಡ, ಸಚ್ಛಾಸ್ತ್ರೋಜಿತ ವರ್ತ್ಮನ ಪುಸ್ತಕದಲ್ಲಿ ಹೇಳಿದೆಯಲ್ಲ ಹಾಗೆ ತಿಳ್ಕೊಂಡು ಮಾಡು ಅಂತ ಹೇಳಿದ್ದಾರೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತ. ಇವತ್ತೇನೇ ಮಾಡಬೇಕು ಅಂತಿದ್ರೆ ಶಾಸ್ತ್ರೋಕ್ತ ಕ್ರಮದಲ್ಲಿ ಮಾಡಬೇಕು, ಇಲ್ಲವರು ಇನ್ವ್ಯಾಲಿಡ್ ಆಗುತ್ತೆ. ರಿಜಿಸ್ಟ್ರೇಷನ್ ಯಾವ ಮಾಡಿಕೊಂಡು ಇನ್ವ್ಯಾಲಿಡ್ ಆಯ್ತು, ಒಂದು ಲಕ್ಷ ಕೋಟಿ ಅಂತ ಕಳ್ಕೊಂಡ್ಬಿಡ್ತಾರೆ. ಆಮೇಲೆ ಸರಿಯಾಗಿ ಮಾಡಿದರೆ ಸ್ಟ್ಯಾಂಡ್ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಪರಮಾತ್ಮನ ಆರಾಧನೆಯನ್ನು ಸಚ್ಛಾಸ್ತ್ರೋಜಿತ ವರ್ತ್ಮನ, ವರ್ತ್ಮ ಅಂದರೆ ಮಾರ್ಗ, ಸಚ್ಛಾಸ್ತ್ರ ಹೇಳಿದ ಮಾರ್ಗದಿಂದ ಪದವಿದಂ ಧ್ಯಾಯನ್ ಮದಂಕಾಂಕಿತ, ನನ್ನ ಪಾದವನ್ನು ಧ್ಯಾನ ಮಾಡು. ಶಂಖ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ, ಶಂಖ ಯಾಕೆ ಹಿಡ್ಕೊಂಡಿದ್ದಾರೆ ಅಂದರೆ ಮದಂಕಾಂಕಿತ, ಶಂಖ ಚಕ್ರ ಭಗವಂತನ ಲಾಂಛನ. ನಿತ್ಯ ನಾಮ ಮುದ್ರೆ ಹಾಕೋ, ಸಪ್ತಮುದ್ರಾಧಾರಣೆ ಮಾಡಿಕೊಂಡು ಓ ಗುರು ಭಜನೆ ಮಾಡು ಅಂತ ಅರ್ಥ. ಶಂಖ ಅನ್ನೋದು ಮುದ್ರಾಧಾರಣೆಗೆ ಸಂಕೇತ. ಮದಂಕಾಂಕಿತ, ಮದಂಕ ಮಮ ಅಂಕ ಮದಂಕ, ನನ್ನ ಗುರುತುಗಳನ್ನು ಶಂಖಚಕ್ರಾದಿ ಗುರುತುಗಳನ್ನು ಹಾಕೋಬೇಕು. ದೇವರ ಕೈಯಲ್ಲಿ ಶಂಖಚಕ್ರ ಇದೆ, ನಮ್ಮ ಮೈ ಮೇಲೆ ಶಂಖಚಕ್ರ ಹಾಕಿವೆ ಅಂದರೆ ವೈಷ್ಣವರು ಒಂದು ಎರಡು ತಿಳಿಸ್ಕೊಳ್ಳೋದಕ್ಕೋಸ್ಕರ. ಈ ಪ್ರಾರಂಭಗಳಲ್ಲಿ ಓಡಾಡೋದು ಭಾರಿ ಕಷ್ಟ, ಅದಕ್ಕೆ ಬ್ಯಾಚ್ ಹಾಕಿಬಿಡ್ತಾರೆ. ಎಲ್ಲಿ ಬೇಕಾದ್ರೆ ಓಡಾಡ್ಕೊಂಡಿರ್ಬೋದು, ಬ್ಯಾಚ್ ನೋಡಿದ್ದಾರೆ ಬಿಟ್ಬಿಡ್ತಾರೆ. ಇವತ್ತು ವೈಷ್ಣವರಿಗೆ ಬ್ಯಾಚ್ ಕೊಟ್ಟಿದ್ದು ಸಪ್ತಮುದ್ರ ಧಾರಣೆಯಿಂದ, ಈ ನಾಮಮುದ್ರ ಮುದ್ರೆ ಹಾಕೋ ಅಭ್ಯಾಸದಿಂದ. ಎಲ್ಲಿ ಬಿಡಬೇಕು ನಮ್ಮನ್ನು, ಈ ಸಂಸಾರ ಗುರುಸೋದು ಭಾಳ ಕಷ್ಟ, ಗಡಿಬಿಡಿ, ಅದಕ್ಕೆ ಶಂಖಚಕ್ರ ಹಾಕ್ಕೊಂಡಿದ್ರೆ ನಡೀತದೆ ಅಂತ. ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಯೋಚನೆ ಇಲ್ಲ. ಅದಕ್ಕೆ ನಮ್ಮ ಜನ ಎಲ್ಲಿ ಬೇಕಾದ್ರೂ ಎಲ್ಲೆಲ್ಲ ಹೋಗ್ಬಿಡ್ತಾರೆ, ಅದು ಪಜಿತಿ ಆಗುತ್ತೆ. ಅಲ್ಲಿ ಎಲ್ಲೆಲ್ಲ ಹೋಗಬಾರ್ದು, ಹೋಗೋದು ಕಡೆ ಕಡೆ ಹೋದರೆ ಫ್ರೀಯಾಗಿ ಹೋಗ್ಬೋದು ಅಂತ. ಕ್ಲಬ್ಗೆ ಹೋದ್ರೆ ಗತಿ ಏನು, ಶಂಖಚಕ್ರ ಹಾಕ್ಕೊಂಡ್ರೆ ಗೋವಿಂದ ಅದು. ಇವತ್ತು ವಿ ಐ ಪಿ ಬ್ಯಾಡ್ಜು ಅಲ್ಲ, ಬೇರೆ ಕಡೆ ಹೋದರೆ ಬ್ಯಾಡ್ಜಿ ಬೆಲೆ ಇಲ್ಲ, ಅಲ್ಲಿರಬೇಕಾದ್ರೆ. ಇವತ್ತು ವೈಕುಂಠ ಹೋಗತಕ್ಕಂಥವರಿಗೆ ಲಾಂಛನ ಮದಂಕಾಂಕಿತ ಮನ್ಮಂತ್ರಂ ಜಪ, ಜಪಸನ ಹಿಡ್ಕೊಂಡಿದ್ದಾರೆ, ನಾವೇ ತಿಳ್ಕೊಂಡಿದ್ದೇವೆ. ಕೈಯಲ್ಲಿ ಪುಸ್ತಕ ಹಿಡ್ಕೊಂಡಿದ್ದಾರೆ, ಪುಸ್ತಕ ನೋಡ್ಕೊಂಡು ಹೇಳ್ತಾರೆ ವೇದವ್ಯಾಸ ಹಯಗ್ರೀವ ದೇವರು. ಅವರಿಗೆ ಪುಸ್ತಕ ಬೇಕು, ಅವರಿಗೆ ಪುಸ್ತಕ ಬೇಕು ಅಂತ ಹಿಡ್ಕೊಂಡಿಲ್ಲ, ಪುಸ್ತಕದಲ್ಲಿರೋದನ್ನು ತಿಳ್ಕೊಂಡು ನೀವು ಮಾಡಿ ಅಂತ ನಮಗೆ ಹೇಳ್ತಿದ್ದಾರೆ. ಆಮೇಲೆ ಅವ್ರ ಕೈಯಲ್ಲಿ ಜಪ, ಅವರು ಜಪ ಮಾಡ್ತಾ ಕೂತಿದ್ದಾರಲ್ಲ, ಮನ್ಮಂತ್ರಂ ಜಪ ಹಯಗ್ರೀವ ಮಂತ್ರ ಹೇಳು ಅಂತ ನಮ್ಗೆ ಹೇಳ್ತಿದ್ದಾರೆ. ಹಯಗ್ರೀವ ಮಂತ್ರವನ್ನು ಹೇಳು, ಮನ್ಮಂತ್ರಂ ಜಪ ತದನು ಪ್ರಾಪ್ಯೋ ಮದಂದ್ರೇ ಭಾವೇ. ಸಚ್ಛಾಸ್ತ್ರೋಜಿತ ವರ್ತ್ಮನ ಪದಮಿದಂ ಧ್ಯಾಯನ್ ಮದಂಕ ಅಂಕಿತ ಮನ್ಮಂತ್ರಂ ಜಪ ಅಂತ ಹೇಳಬೇಕಾದ್ರೆ ನನ್ನ ಮಂತ್ರವನ್ನು ಜಪ ಮಾಡು. ಆಮೇಲೆ ತತ್ತತ್ವಾನ್ಯಪಿ ಬೋಧಯಾಮಿ, ತತ್ವ ಪರಮಾತ್ಮ ಬೋಧ ಬೋಧ ಜ್ಞಾನ ಮುದ್ರೆ ಇಟ್ಕೊಂಡಿದ್ದಾನೆ. ಇಷ್ಟೆಲ್ಲ ಮಾಡಿದರೆ ತತ್ವ ನಾನು ಬೋಧನೆ ಮಾಡ್ತೇನೆ. ಮೊದಲನೇದಾಗಿ ಶಾಸ್ತ್ರೋತ್ಸವ ಆರಾಧನೆ ಮಾಡಬೇಕು, ಶಂಖಚಕ್ರಾದಿ ಲಂಚನ ಧಾರಣೆ ಮಾಡಬೇಕು, ಅನಂತರ ನಿತ್ಯ ಮಂತ್ರ ಜಪ ಮಾಡಬೇಕು. ಹಾಗಿದ್ದಾಗ ನಾನು ಅಭಯ ಕೊಡ್ತೇನೆ, ಜ್ಞಾನ ಮುದ್ರೆಯ ಉಪದೇಶವನ್ನು ಮಾಡ್ತೇನೆ. ತತ್ತತ್ವಾನ್ನಪಿ ಬೋಧಯಾಮಿ ತದನು, ಅದಾದ ಮೇಲೆ ನನ್ನ ಪಾದವನ್ನು ನೀನು ತಲುಪ್ತೀಯ, ವೈಕುಂಠಕ್ಕೆ ಬರ್ತೀಯ. ಇದು ಆ ಘೋಷಯತೀವಯ ಕರಚಯೈಹಿ ತಂ ವಾಜಿವಕ್ರಂ ಭಜಿ. ಹೀಗೆ ತಮ್ಮ ನಾಲ್ಕು ಕೈಗಳಿಂದ ಸೂಚನೆ ಮಾಡತಕ್ಕಂಥ ಹಯಗ್ರೀವ ದೇವರನ್ನ ನಾನು ಆರಾಧನೆ ಮಾಡ್ತೇನೆ, ಭಜನೆ ಮಾಡ್ತೇನೆ ಅಂತೇಳಿ ವಾದಿರಾಜ ಸ್ವಾಮಿ ಬರೀತಾ ಎಷ್ಟು ವಿಶೇಷವನ್ನು ಹೇಳ್ತಾರೆ. ನನ್ನಲ್ಲಿ ದೋಷಗಳೇನೂ ಇಲ್ಲ. ಎಲ್ಲಿ ಓದು ಅಂತ ಕೇಳಿ, ಎಲ್ಲಿ ಓದು ಅಂತ ಕೇಳಿದರೆ ಓದೋವೆಲ್ಲ ಕೂಡ ಹಯಾಶ್ಯ ನಾಸಾಪುಟ ಜಾತ ವಾತ ವಿಧೂತ ಧೂತಾಂಗ್ರಿ ಪವಿತ್ರಿತಾಂಗ ಮುನೀಶ ವಾಗೀಶ ಸುತ ಸುರಮ್ಯಾಂ ಹರೇ ಕಥಾಂ ಶಂಸತಿ ವಾದಿರಾಜ. ಏನಾಗಿದೆ ನನ್ನ ಬೇಕಾಷ್ಟು ಪಾಪಗಳು ಇರಬಹುದಾಗಿತ್ತು, ಅದೇನಾಗಿದೆ ಗೊತ್ತೇನು, ಹೈದ್ರೀದೇವರ ಆರಾಧನೆ ಮಾಡ್ತೇನೆ, ಹೈದ್ರೀದೇವರ ಆರಾಧನೆ ಮಾಡ್ತೇನೆ ನಾನು. ಹೈದ್ರೀ ದೇವರ ಮೂಗಿನಿಂದ ಜೋರಾಗಿ ಗಾಳಿ ಬರುತ್ತೆ. ಜೋರಾಗಿ ಗಾಳಿ ಬೀಸಿದಾಗ ನನ್ನ ಮೇಲಿದ್ದ ಪಾಪಗಳೆಲ್ಲ ಜೋರಾಗಿ ಗಾಳಿ ಬೀಸಿದಾಗ ಈ ಹುಲ್ಲು ಕಟ್ಟಿಗೆ ಹಾರಿ ಹೋಗುತ್ತಲ್ಲ ಎಲ್ಲ ಹಾರಿ ಹೋಗ್ಬಿಟ್ಟಿದೆ, ನಾವು ಪ್ಯೂರ್ ಆಗಿದ್ದೇನೆ ಅಂತ ಹೇಳಿದ. ಜೋರಾಗಿ ಗಾಳಿ ಬೀಸಿದಾಗ ಎಲ್ಲ ಹೋಗ್ಬಿಡ್ಬೇಕಲ್ಲ ಆ ಥರ ಹೋಗ್ಬಿಟ್ಟಿದೆ ಅಂತ ಹೇಳಿದ. ಹೈದ್ರೀದೇವರ ಆರಾಧನೆಯಿಂದ ನಾನು ಶುದ್ಧನಾಗಿದ್ದೇನೆ ಅಂತ ತಾತ್ಪರ್ಯ. ಮುನೀಶ ವಾಗೀಶ ಸುತ ಸುರಮ್ಯ ಸುರತ ಸುತ ಸುರಮ್ಯಾಂ ಹರೇ ಕಥಾಂ ಶಂಸತಿ ವಾದಿರಾಜ. ಹೀಗೆ ವಾದಿರಾಜ ಸ್ವಾಮಿಗಳು ಹೈದ್ರೀದೇವರು ವಿಶೇಷ ಆರಾಧನೆಯನ್ನು ಮಾಡಿದ್ದಲ್ಲದೇನೆ ಅವ್ರು ಮಾಡಿರೋ ಮತ್ತೊಂದು ಕೆಲಸ ಅಂದರೆ ಬಹಳ ವಿಶೇಷ, ತುಂಬ ಜನ ಗೊತ್ತಿಲ್ಲ. ಹೈದ್ರೀದೇವರ ಆರಾಧನೆಯನ್ನು ಉಡುಪಿಯ 8 ಮಠಗಳಲ್ಲೂ ಮಾಡಾಗಬೇಕು ಅಂತ ಹೇಳಿ ಹೈದ್ರೀದೇವರ ಪ್ರತಿಭೆ ತಮ್ಮ ಮಠದಲ್ಲಿದೆ, ಮತ್ತೆ 7 ಪ್ರತಿಮೆ ಮಾಡಿಸಿ ಉಳಿದ ಎಲ್ಲ ಮಠಕ್ಕೂ ಕೊಟ್ಟಿದ್ದೆ. ಉಳಿದ 7 ಮಠಗಳು ಹೈದ್ರೀದೇವರ ಪ್ರತಿಮೆ ಇದೆ, ಅದೆಲ್ಲ ವಾದಿರಾಜರು ಕೊಟ್ಟ ಪ್ರತಿಮೆಗಳು. ಮತ್ತೆ ಯಾವ್ದಾದ್ರು ಉಡುಪಿ ಮಠಕ್ಕೆ ಹೋಗಿ ನೋಡಿ ಹೈದ್ರೀದೇವರು ಇರ್ತಾರೆ, ವಾದಿರಾಜರು ಕೊಟ್ಟ ಹೈದ್ರೀವ ದೇವರು. ಅಂದರೆ ವಾದಿರಾಜರ ಉಪಾಸನೆ ತಾವು ಮಾಡಿದ್ದಷ್ಟೇ ಅಲ್ಲ, ಎಲ್ಲರೂ ಮಠದಲ್ಲಿ ಮಾಡತಕ್ಕಂಥ ವ್ಯವಸ್ಥೆ ಮಾಡಿ ಹೈದ್ರೀದೇವರು ಪ್ರತಿಮೆಯನ್ನು ಮಾಡಿಸಿಕೊಟ್ಟಂಥ ಹಿರಿಮೆ ಕೂಡ ವಾದಿರಾಜ ಸ್ವಾಮಿಗಳು ಸಲ್ತಾಯಿ. ಇದೆಲ್ಲ ಅರ್ಥ ಮಾಡಿಕೊಂಡು ಹೈದ್ರೀವ ಜಯಂತಿ ಆಚರಣೆ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಆಚರಣೆ ಅಂತ ಮರಿಬಾರ. ಅದೇ ರೀತಿಯಲ್ಲಿ ಅವರು ಇನ್ನೂ ಎಷ್ಟೋ ಹೇಳ್ತಾರೆ, ಕುದುರೆ ಬಂದಿದೆ ಚಲುವ ಕುದುರೆ ಬಂದಿದೆ ಅಂತ ಹೇಳಬೇಕಾದ್ರೆ ವಾದಿರಾಜ ಬಲಿದು ಬಂದ ಕುದುರೆ ಬಂದಿದೆ ಅಂತೇಳಿ ಹೈಗ್ರೀವ ದೇವರು ತಾವು ಅನುಗ್ರಹ ಮಾಡಿದ್ದನ್ನು ಹಾಡಿದವರು ವರ್ಣನೆ ಮಾಡ್ತಾ ಇದ್ದಾರೆ. ಈಗ ಹೈಗ್ರೀವ ದೇವರಿಗೆ ವಿಶೇಷ ಕೃತಿಗಳನ್ನು ರಚಿಸಿದ ಹಿರಿಮೆ ವಾದಿರಾಜ ಸ್ವಾಮಿಗಳು. ವ್ಯಾಸರಾಜರು ತಮ್ಮ ಒಂದು ಗ್ರಂಥದ ಕೊನೆಗೆ ಹೇಳ್ತಾರೆ, ಹಯಗ್ರೀವ ಪದಾಂಭೋಜ ನಖ ದೀಧಿತಿ ಚಂದ್ರಿಕಾಂ ಮನಶ್ಚಕೋರ ಸಂಸಾರ ಸಂತಪ್ತ ಸತತಂ ಶ್ರಯ. ಉಪದೇಶವನ್ನು ಮಾಡ್ತಾರೆ, ಹಯಗ್ರೀವ ಪದಾಂಭೋಜ ನಖ ದೀಧಿತಿ ಚಂದ್ರಿಕಾಂ. ಹಯಗ್ರೀವನ ಪದಾಂಭೋಜ ಪಾದಕಬಲದ ನಖ ಉಗುರಿನ ದೀಧಿತಿ ಪ್ರಕಾಶವೆಂಬ ಚಂದ್ರಿಕಾಂ ಗಡದಿಂಗಳನ್ನು ಆಶ್ರಯಿಸು. ಪರಮಾತ್ಮನ ಪಾದಕಮರದ ಉಗುರಿನ ಒಂದು ಬೆಳಕಿಂಗಳ ಬೆಳಕೆಂಬ ಚಂದ್ರಿಕೆಯನ್ನು ಆಶ್ರಯಿಸು. ಯಾರು ಮನಶ್ಚಕೋರ ಸಂಸಾರ ಸಂತಪ್ತ ಸತತಂ ಶ್ರಯ, ಎಲೆ ಚಕೋರ ಪಕ್ಷಿಗೆ ಬೆಳದಿಂಗಳು ಬೇಕಂತೆ, ಎಲೆ ಮನಸ್ಸೊಂಬ ಚಕೋರ ಪಕ್ಷಿಯೇ ಸದ್ರ ಚಕೋರ ಪಕ್ಷಿಗಳೇ, ನೀವು ಪರಮಾತ್ಮನ ಈ ಹೈಗ್ರೀವ ರೂಪದ ಕಾಲಿನ ಬೆರಳಿನ ಉಗುರಿನ ಕಾಂತಿಯ ಒಂದು ಬೆಳದಿಂಗಳಿದೆಯಲ್ಲ ಅದನ್ನು ಸತತಂ ಪಿಬ, ಅದನ್ನು ಕುಡಿ, ಅವ್ರು ಸುಖವಾಗಿರ್ಬೋದು ಅಂತ ಹೇಳಿದ್ದ. ಅವ್ರು ಕೊಟ್ಟ ಸಂದೇಶ ಅವ್ರ ಸಂತ ಚಕೋರ ಪಕ್ಷಿಗೆ ಬಾಯಾರಿಕೆ ಆದರೆ ನೀರು ಕುಡಿದ್ರೆ ಹೋಗೋದಿಲ್ಲ ಅಂತದೆ, ಚಂದ್ರನ ಬೆಳದಿಂಗಳಿಂದ ಹೋಗುತ್ತಂತೆ, ಅದು ವಿಶೇಷ, ಚಂದ್ರನ ಬೆಳದಿಂಗಳಿಂದ ಅದು ನೆರಳಿಗೆ ಹೋಗುತ್ತಂತೆ. ಅದು ಸಜ್ಜನರ ಒಂದು ಆಸೆ ಈಡೇರಬೇಕಾದ್ರೆ ಈ ಲೌಕಿಕ ಸುಖಗಳಿಂದ ಆಗೋದಿಲ್ಲ, ಪರಮಾತ್ಮನ ಪಾದದ ಬೆಳಕು ಅಂದರೆ ವೇದವ್ಯಾಸರು ಹೈದ್ರೀವ ದೇವರು ಬರೆದ ಗ್ರಂಥಗಳ ಬೆಳಕಿದೆಯಲ್ಲ ಜ್ಞಾನದ ಬೆಳಕಿನಿಂದ ಹೋಗುತ್ತಾದ್ದರಿಂದ ಅದನ್ನು ಆಚರಿಸಬೇಕು ಅನ್ನೋ ಸಂದೇಶವನ್ನು ಶ್ರೀ ವ್ಯಾಸರಾಜರಲ್ಲಿ ಕೊಟ್ಟಿದ್ದ. ಈಗ ಹೈದ್ರೀದೇವರ ಉಪಾಸನೆಯ ಫಲ ಬಹಳ ದೊಡ್ಡದಾಗಿರತಕ್ಕಂಥದ್ದು. ಅದನ್ನು ಯೋಚನೆ ಮಾಡಿದರೆ ಹೈದ್ರೀದೇವರ ಆರಾಧನೆಗೂ ನಮ್ಮ ಜ್ಞಾನಪ್ರಾಪ್ತಿಗಳ ಸಂಬಂಧ ಸ್ಪಷ್ಟ ತಿಳಿತಾ ಇದೆ. ಇನ್ನು ನಾಳೆಯಿಂದ ರಾಘವೇಂದ್ರ ಸ್ವಾಮಿ ಆರಾಧನೆ ಪ್ರಾರಂಭ. ಇವತ್ತು ಹೈಗ್ರೀವ ಜಯವಂತಿ, ನಾಳೆ ಪಾಠ್ಯ. ಬೆಳಿಗ್ಗೆ ಎದ್ದು ವೃಂದಾವನಸ್ಥರಾದರು ರಾಘವೇಂದ್ರ ಸ್ವಾಮಿ ವೃಂದಾವನಸ್ಥರಾದರು. ಅವತ್ತಿನ ದಿವಸನೇ ಅಪಣಾಚಾರ್ಯರು ರಾಘವೇಂದ್ರ ಸ್ತೋತ್ರವನ್ನು ಬರ್ಕೊಂಡು ಅವರ ಹತ್ರ ಬಂದರು, ಹೇಳ್ತಾ 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 ಬಂದರು. ಕೊನೆಯ ಕಷ್ಟದ ನಿಮಗೆ ಗೊತ್ತು, ಶ್ರೀಪೂರ್ಣ ಬೋಧ ಗುರುತೀರ್ಥ ಶುರು ಮಾಡಿದವರು, ಯೋಗತ್ಯ ಗುರು ರಾಘವೇಂದ್ರ ಚರಣ ದ್ವಂದ್ವಂ ಸ್ಮರಣ್ಯಪ್ಪಟೆ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿ ಭವೇತ್ ತಶ್ಚಾ ಸುಖಂ ಕಿಂಚನ ಕಿಂ ದ್ವಿಷ್ಟಾರ್ಥ ಸಮೃದ್ಧಿರೇವ ಸತತಂ ಕಮಲಾನಾಥ ಪ್ರಸಾದೋದಯ ಕೀರ್ತಿರ ದಿಗ್ಗುದಿತ ವಿಭೂತಿ ರಥುರ ಅಚ್ಚೆಡ್ ನಿಲ್ಲಿಸಿಬಿಟ್ರು. ಕೃಷ್ಣ ವಾರಾಯರು ಸಾಕ್ಷಿ ಹಯಾಶ್ಯೋತ್ರಹಿ, ಇದು ಎಲ್ಲರಿಗೂ ಗೊತ್ತಿರೋ ಕಥೆ. ಸ್ವಾರಸ್ಯ ಅಂದರೆ ಸಾಕ್ಷಿ ಹಯಾಶ್ಯೋತ್ರಹಿ, ಹೈಗ್ರೀವ ದೇವರ ಸಾಕ್ಷಿ ಅಂತ ಮೆನ್ಷನ್ ಮಾಡ್ತಾರೆ. ರಾಯರು ಹೈಗ್ರೀವ ದೇವರ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ಆ ಆ ಮೂಲಕ ತೋರಿಸ್ತಾರೆ. ಇವತ್ತು ಐಗ್ರೀವ ಜಯಂತಿ ರಾಜ ಆಚರಣೆ ಮಾಡಿದ್ರ ಅಂತ ಕೇಳೋದಕ್ಕೆ ಹೋಗಬಾರ್ದು. ಅಂಥವ್ರ ಇನ್ಯಾರು ಆಚರಣೆ ಮಾಡಬೇಕು ಅಂಥವ್ರು ಮಾಡದೆ ಹೋದರೆ ಆಚರಣೆ ಮಾಡಿದ್ದಾರೆ. ಜನರಿಗೆಲ್ಲ ಜ್ಞಾನ ಬರಬೇಕಲ್ಲ, ಹೈಗ್ರೀವರ ಸ್ಮರಣೆ ಮಾಡಿ ಸಂದೇಶವನ್ನು ಕೊಡ್ತಾ ಇದ್ದ. ಜ್ಞಾನ ಬರಬೇಕಾದ್ರೆ ಹೈಗ್ರೀವರ ಸ್ಮರಣೆ ಮಾಡಿ ಅವಾಗ ಇದೆಲ್ಲ ಕೊಡ್ತಾರೆ ಹೊರತು ನಾವು ಸ್ವಂತ ಕೊಡೋರಲ್ಲ, ಆ ದೇವರು ಕೊಡ್ತಾನೆ, ಅವನ ಸಾಕ್ಷಿಯ ಹೊರತು ನಮ್ಮಿಂದ ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ತಕ್ಕಂಥ ಮಾತು. ಹೈಗ್ರಿ ದೇವರ ಸ್ಮರಣೆಗೂ ಇವತ್ತು ರಾಯರ ಆರಾಧನೆಗೆ ದೊಡ್ಡ ಸಂಬಂಧ ಇದೆ. ನಮ್ಮ ದುರ್ದೈವ ಒಂದು ಮಠದಲ್ಲೂ ಕೂಡ ಹೈಗ್ರಿ ಜಯಂತಿ ಆಚರಣೆ ಮಾಡೋದೇ ಇಲ್ಲ. ಹೈಗ್ರಿ ದೇವರ ಆಚರಣೆ ಕಲೆಕ್ಷನ್ ಕೂಡ ಆಗುತ್ತೆ, ಇವತ್ತು ಅವರಿಗೆ ಕಡಿಮೆ ಆಗಲ್ಲ ಮಾಡಿದರೆ, ಆದಷ್ಟಿನಾರು ಮಾಡಬೇಕು. ಮಾಡಿದರೆ ಅವರಿಗೆ ಕಲೆಕ್ಷನ್ನು ಜನಗಳಿಗೆ ಒಳ್ಳೆ ಜ್ಞಾನ ಬರುತ್ತೆ. ಆ ಮೂಲಕವಾಗಿ ಒಳ್ಳೆ ವಿಶೇಷವಾದ ರೀತಿಯಲ್ಲಿ ಹೈಗ್ರೀವ ಜಯಂತಿ ಆಚರಣೆ ಸರಿಯಾಗಿ ಮಾಡಿಬಿಟ್ರೆ ರಾಯರಿಗೆ ಭಾರಿ ಖುಷಿಯಾಗುತ್ತೆ. ಹೇಗೋ ಮೂಜಿಸ್ ಮಾಡೇ ಮಾಡ್ತಾರೆ, ಒಂದಿಷ್ಟು ಮತ್ತು ಸೇರಿಸಿಬಿಟ್ರೆ ಒಳ್ಳೆ ಆರಾಧನೆಗೆ ಹೊಸ ದೇವರಿಂದ ಶುರುವಾಗುತ್ತಲ್ಲ. ರಾಯರು ಹೆಚ್ಚು ಸನ್ನಿಧಾನ ಇಡ್ತಾರೆ, ಅವರೇ ಬರ್ತಾರೆ ಮಾಡಲಿಕ್ಕೆ. ಶುರು ಮಾಡಿಬಿಟ್ರೆ ಅವರು ಬಂದು ಮಾಡಿಬಿಡ್ತಾರೆ, ಏನು ಮಾಡಬೇಕಾಗಿಲ್ಲ. ಅವ್ರು ಯಾವಾಗ ಮಾಡ್ತಾನೆ ಇರ್ತಾರೆ. ನಮಗೆ ಆ ಪುಣ್ಯ ಬರಬೇಕಾದ್ರೆ ಅನುಸಂಧಾನ ನಮ್ಮಲ್ಲಿ ಬರಬೇಕು ಅನ್ನೋ ದೃಷ್ಟಿಯಿಂದ ರಾಯರ ಆರಾಧನೆಗೂ ಹೈಗ್ರೀವ ದೇವರ ಜಯಂತಿಗೂ ಕೂಡ ತುಂಬ ಸಂಬಂಧ ಇದೆ ಅನ್ನೋದನ್ನು ಮರಿಬಾರ್ದು. ಈಗ ಹೈಗ್ರೀವ ದೇವರ ಮೇಲೆ ರಚಿತವಾಗಿರ್ತಕ್ಕಂಥ ಕೃತಿಗಳಲ್ಲಿ ಮತ್ತೊಂದು ಅಂತ ಕೇಳಿದರೆ ಹೈಗ್ರೀವ ದಂಡಕ, ಹೈಗ್ರೀವ ಗದ್ಯ ಅಂತ ಇನ್ನೆರಡು. ಹೈಗ್ರೀವ ದಂಡಕ ಅಂತ ಒಂದು ಭಾಳ ಜಯ ಜಯ ತುರಂಗಾಶ್ಯ ರಮಾನಾಥ ಅಂತ ವರ್ಣನೆ ಮಾಡಬೇಕಾದ್ರೆ ಭಾಳ ಚೆನ್ನಾಗಿರ್ತದೆ ದಂಡಕ. ಹೈಗ್ರೀವ ದೇವರನ್ನ ಆರಾಧನೆ ಮಾಡತಕ್ಕಂಥ ರೀತಿಯನ್ನು ದಂಡಕದ ಕ್ರಮದಲ್ಲಿ ತೋರಿಸಿರ್ತಕ್ಕಂಥದ್ದು. ಇನ್ನೊಂದು ಹೈಗ್ರೀವ ಗದ್ಯ ಅಂತೇಳಿ ಮನ್ನಾರಿ ಕೃಷ್ಣಾಚಾರ್ಯರು ಸುಧಾ ವ್ಯಾಖ್ಯಾನಕಾರರು ಬರೆದಿರೋ ಚಷಕಾಂತ ವ್ಯಾಖ್ಯಾನ ಬರೆದಿದ್ದಾರೆ ಸುಧಾಕ್ಕೆ, ಅವರು ಬರೆದ ಹೈಗ್ರೀವ ಗದ್ಯ. ಆ ಹೈಗ್ರೀವ ಗದ್ಯದ ನೆಪದೊಳಗೆ ಸಮಸ್ತ ಶಾಸ್ತ್ರಗಳ ಸಾರವನ್ನೆಲ್ಲ ಅವರು ಬರೆದಿರೋದು ವಿಶೇಷ. ಈಗ ಹೈಗ್ರೀವ ಅಷ್ಟಕ ಸ್ತೋತ್ರ, ದ್ವಾದಶರಾಮ ಸ್ತೋತ್ರ, ಆಮೇಲೆ ಪಂಚ ಐದು ಶ್ಲೋಕಗಳು, 8 ಶ್ಲೋಕಗಳು, 15 ಶ್ಲೋಕಗಳು, 12 ಶ್ಲೋಕಗಳು, ಈ ದಂಡಕ ಗದ್ಯ ಇಷ್ಟೆಲ್ಲ ಸಾಹಿತ್ಯ ಉಪಲಬ್ಧ ಇರೋದು ಉಪಯೋಗ ಮಾಡಿಕೊಂಡ್ರೆ ತುಂಬ ಹೆಚ್ಚಿನ ರೀತಿಯಲ್ಲಿ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಇನ್ನೊಂದು ವಿಶೇಷ, ಈ ಹೈಗ್ರೀವ ದೇವರ ಬಗ್ಗೆ ಅವರ ಜ್ಞಾನ ವಿಶೇಷವಾದಂಥ ಜ್ಞಾನದ ಉಲ್ಲೇಖದ ಬಗ್ಗೆ ವಿಚಾರ ಮಾಡಿದರೆ ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಹಾರ್ಸ್ ಪವರ್ ಅಂತ ಕರೀತಾರೆ, ಮ್ಯಾನ್ ಪವರ್ ಅಂತ ಯಾರು ಕರೆಯೋದೇ ಇಲ್ಲ, ಹಾರ್ಸ್ ಪವರ್ ಅಂತಲೇ ಕರೆಯೋದು. ಹೆಚ್ ಪಿ ಆ ಹೆಚ್ ಪಿನ ಈ ಯಂತ್ರಗಳಿಗೆ ಉಪಯೋಗಿಸ್ತಾರೆ. ಅದು ಮಂತ್ರಕ್ಕೆ ಹೇಳಿದ್ದ ಆಚಾರ್ಯರಷ್ಟೇ, ಮಂತ್ರಕ್ಕೆ ಹೈಗ್ರೀವ ದೇವರು, ಯಂತ್ರಕ್ಕೆ ಅಶ್ವಶಕ್ತಿ ಅಷ್ಟೇ. ಇವತ್ತು ಅಶ್ವಶಕ್ತಿ ಬಹಳ ದೊಡ್ಡದು. ಕುದುರೆಗಳಿಗೆ ಮೇಲೆ ನಡೆದ ಗೊತ್ತಿಲ್ಲ, ಮೇಲೆ ನಡೆದ ಕುದುರೆ ಅಲ್ಲ ಅಂತಾನೆ ಅರ್ಥ. ಇಲ್ಲ ಓಡುತ್ತೆ ಬೀಳುತ್ತೆ, ಎರಡರಲ್ಲಿ ಒಂದೇ ಅದು, ಎರಡನೇ ಚಾಯ್ಸ್. ಎಂಥ ಜಡಗ ಕುದುರೆ ಅಂತೂ ಬಡಕಲು ಕುದುರೆ ಎಂದು ಊಟ ಹಾಕಿರ್ತಾರೆ, ಪಾಪ ಹುಲ್ಲಾಕಿರ್ತಾರೆ ಏನೋ, ಅದು ತುಂಬ ಮ್ಯಾಕ್ಸಿಮಮ್ ಜನ ಕುಡಿಸಿಬಿಡ್ತಾನೆ, ಓಡೆ ಹೊಡಿತಾನೆ, ಅದು ಓಡುತ್ತೆ ಬಿಡೋದಿಲ್ಲ. ಅಂತ ಬಡ ಕುದುರೆ ಓಡುತ್ತೆ ದಪ್ಪತ್ತೆ, ಬಿದ್ದರೂ ಪರವಾಗಿಲ್ಲ, ಮೇಲೆ ಹೋಗೋದಿಲ್ಲ ಅದು ಕುದುರೆಗಳ ಸ್ವಭಾವ. ಅದು ಮನುಷ್ಯ ಎಷ್ಟು ಜನ ಮನುಷ್ಯರನ್ನ ನಿರಾಜಾರ ಹೊರತಲ್ಲ, ಎಷ್ಟು ಸಾಮರ್ಥ್ಯ ಇದೆ ಕುದುರೆ. ಅದಕ್ಕೆ ಹೇಳ್ತಾರೆ ಹೈಗ್ರೀವ ದೇವರು ಕೊಡ್ತಕ್ಕಂಥ ಜ್ಞಾನದ ಶಕ್ತಿ, ಅಶ್ವಶಕ್ತಿ, ನಿಜವಾದ ಅಶ್ವಶಕ್ತಿ ಅಂದ್ರೆ ಅದೇನೆ ಅಶ್ವಗ್ರೀವ ಶಕ್ತಿ ಅಷ್ಟೇ. ಅಶ್ವಶಕ್ತಿ ಅಶ್ವಗ್ರೀವ ಶಕ್ತಿ ಅದೇ ಜ್ಞಾನ. ಜ್ಞಾನ ನಾಲೆಡ್ಜ್ ಈಸ್ ಪವರ್ ಅಂತ ಹೇಳಿದ್ದ, ಹಾರ್ಸ್ ಪವರ್ ಅಲ್ಲ, ನಾಲೆಡ್ಜ್ ಈಸ್ ಪವರ್ ಅಂಬುದು ಗೊತ್ತು. ಮತ್ತು ಜ್ಞಾನದಿಂದ ಬರತಕ್ಕಂಥ ಶಕ್ತಿ ಇನ್ಯಾವುದರಿಂದನೂ ಬರೋದಿಲ್ಲ. ಅದರಿಂದಾಗಿನೇ ಹೈಗ್ರೀವ ದೇವರಿಗೂ ಜ್ಞಾನಕ್ಕಿರೋ ಸಂಬಂಧ ಅತ್ಯಂತ ಅಪೂರ್ವವಾದ ಸಂಬಂಧ. ಅದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಹೈಗ್ರೀವ ದೇವರ ಸ್ಮರಣೆಯ ಮೂಲಕವಾಗಿ ಸಾಧಿಸ್ಬೋದು. ಮತ್ತು ಬ್ರಾಹ್ಮಣ ಮೊದಲಾದ ಏನು ಶಕ್ತಿ ಇರುತ್ತೆ ಅವರಿಗೆ? ಮೆರಿಟ್ಯ ಶಕ್ತಿ, ಮೆರಿಟ್ಯ ಶಕ್ತಿ ಅದೇ ಜ್ಞಾನ. ಇವತ್ತು ಮಕ್ಕಳಿಗೆಲ್ಲ ಹೈಗ್ರೀವ ದೇವರ ಆರಾಧನೆ ಹೇಳಿಕೊಟ್ಬಿಟ್ರೆ ಒಂದು ಕಡೆಗೆ ರಾಕ್ಷಸಿ ಶಕ್ತಿಗಳ ಗಮನವಾಗುತ್ತೆ, ಮತ್ತೊಂದು ಕಡೆಗೆ ದುಷ್ಟ ಚಿಂತನೆಗಳು ದೂರ ಆಗಿಬಿಟ್ಟು ಸಜ್ಞಾನ ಪ್ರಾಪ್ತಿಯಾಗುತ್ತೆ. ಆ ಹಿನ್ನೆಲೆಯಲ್ಲಿ ಹೈಗ್ರೀವ ದೇವರ ಜಯಂತಿಯನ್ನು ಆಚರಣೆ ಮಾಡೋದು ಅತ್ಯಂತ ಸಾರ್ಥಕ ಎಂಬ ದೃಷ್ಟಿಯಿಂದ ಇವತ್ತಿನ ದಿವಸ ಆ ಪ್ರವಚನವನ್ನು ಎಲ್ಲ ಕೊಟ್ಟಿದ್ದು. ಈ ಪ್ರವಚನಕ್ಕೆ ಪ್ರತಿ ವರ್ಷದ ದತ್ತಿಯನ್ನು ಪ್ರತಿ ವರ್ಷದ ಸೇವಾಕರ್ತರಾಗಿ ಕೆ ಪ್ರಭಾಕರ್ ರಾವ್ ಅವರು ಅದಕ್ಕೊಂದು ಶಾಶ್ವತ ನಿಧಿ ಇಟ್ಟಿದ್ದಾರೆ. ಜೊತೆಗೆ ಎಂದಿನಂತೆ ಶ್ರೀ ವಾಸುದೇವ ಮೂರ್ತಿ ಕುಟುಂಬದವರು, ಶ್ರೀ ಟಿ ಎನ್ ಗುರುರಾಜರಾವ್ ಕುಟುಂಬದವರು, ವಿ ಎಸ್ ಸತ್ಯನಾರಾಯಣ ಅವರು ಮತ್ತು ಅಂತರಂಗ ಭಕ್ತರು ಇದು ಪ್ರಾಯೋಜಕರಾಗಿ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ಸಹ ಹೈಗ್ರೀವ ದೇವರು ಮಧ್ವಾಂತರ್ಗತ ಹೈಗ್ರೀವ ದೇವರು ವಿಶೇಷ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ನಾಡಿದ್ದೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಯಾರು ಅಪರೋಕ್ಷೀಕೃತ ಶ್ರೀಶರು ಅಂತ ಪ್ರಸಿದ್ಧರಾಗಿದ್ದಾರೆ ಅಂಥವ್ರ ಆರಾಧನೆ ದಿವಸ ನಾಡಿದ್ದು ಸಾಯಂಕಾಲ ಇಲ್ಲಿ ಎಂದಿನಂತೆ ಪ್ರವಚನ ಇರುತ್ತೆ. 6:30 8:00 ಕಾಲವರೆಗೆ ಇರುತ್ತೆ. ಅವತ್ತಿನ ದಿವಸ ಅವರ ಸ್ತೋತ್ರ, ಅವರ ಅಷ್ಟಕ, ಅವರ ಮೇಲಿರತಕ್ಕಂಥ ಸಾಹಿತ್ಯ, ಅವರ ಮಹಿಳೆಗಳ ಬಗ್ಗೆ ಪ್ರವಚನವನ್ನು ಕಥಾಶಕ್ತಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ